வந்தே வந்தம் சிவமகேந்திராதிவந்தாரகேந்திரைஹ வ்யக்தம் வ்யாப்தம் சகுணகணகோ தேசதஃ காலதஸ்ய பூதாவத்யம் சுகதிதிமயைர் மங்களைர் யுக்தமங்கைஹ சானாத்யன்னோ விததததிகம் ப்ரஹ்ம நாராயணாக்யம் பூஷாரத்னம் புவனவலயஸ்யாகிலாச்சர்யரத்னம் லீலாரத்னம் ஜலதிதுஹிதுர்தேவதாமௌலிரத்னம் சிந்தாரத்னம் ஜகதி பஜதாம் சத்ஸ்வரோஜத்யுரத்னம் கௌசல்யாயாலசுகுமமஹரன்மண்டலே புத்ரரத்னம் ஆபாதமௌலிபர்யந்தம் குருநாமாக்ருதிம் ஸ்மரேத் தேன விக்னாஃ ப்ரணஷ்யந்தி சித்யந்தி ச மனோரதாஃ. நாராயணம் சுரகுரும் ஜகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீசம் வந்தே பவக்னமமராசுரசித்தவந்த்யம். நாராயணாய பரிபூர்ணகுணார்ணவாய விஸ்வோதயஸ்திதிலயோநியதிப்ரதாய ஜ்ஞானப்ரதாய விபுதாசுரசௌக்யதுக்க சத்காரணாய விததாய நமோ நமஸ்தே. நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வ்யாசம் ததோ ஜயமுதீரயேத். தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருஷ்சான் கீதார்த்தம் வக்ஷாமி லேசதா. ஸ்ரீ ஹரிவாயு குருகள கிருணாரவிந்தகளல்லி நமஸ்கரிசி ஸ்ரீமத் பகவத்கீதைய அனுவாதவன் ஆரம்பித்த பகவத்கீதைக்கு பூர்வ பீட்சிகையன்ன ஸ்வல்ப ஹொத்து நிரூபணை மாதிரி ஸ்ரீகிருஷ்ண பகவத்கீதையன்ன அர்ஜுனனிக்கு உபதேச மாட்டித சந்தர்ப ஏனு அந்தந்திரே மகாபாரத யுத்தத ஆரம்பத்தில் அர்ஜுன யுத்ததிந்த விமுகனாதாக தன் கர்த்தவியதிந்த தானு விமுகனாதாக அர்ஜுனனிக்கு விஹிதவாதந்த கர்த்தவியதில் தொடகிசிதவனு ஸ்ரீகிருஷ்ண. ஈ கீதோபதேச மாடி தன் கர்த்தவியதில் தானு தொடகோ ஹாகே மாடி மகாபாரதத்தில் ஈ பகவத்கீதை வந்தது. அது பீஷ்ம பர்வத்தில் வருத்தது. பீஷ்ம பர்வத்தில் இதுக்கே சங்கதி ஏனு அந்தந்திர மகாபாரத யுத்த பிராரம்ப ஆகுவாக வேதவியாச தேவரு திருத்ராஷ்டிரன கரெது நினைக்கு வேக்காதிரே திவ்ய திருஷ்டி கொடுத்தேனே நானு கண்ணு கொடுத்தேனே யுத்த நோடோதாதிரே நோடு நின்ன மக்களு மத்து பாண்டவரு மாடுவ யுத்தவன்ன நோடு அந்த வியாசரு ஹேள்தார். ஆக திருத்ராஷ்டிர வேதவியாச தேவர் ஹத்திர கேள்த்தானே ನನಗೆ ಕಣ್ಣು ಬೇಡ, ಮಕ್ಕಳು ಯುದ್ಧ ಮಾಡೋದನ್ನು ನಾನು ಈ ಕಣ್ಣಿಂದ ನೋಡಲಾರೆ, ನಾನು ಕುರುಡ ಹಾಗೇ ಇರ್ತೇನೆ, ನನ್ನ ಕಣ್ಣು ಕುರುಡಾಗೇ ಇರಲಿ, ಆದರೆ ನನ್ನ ಮಕ್ಕಳು ಮತ್ತು ಪಾಂಡವರು ಯುದ್ಧ ಮಾಡೋದನ್ನು ಯಾರಾದರೂ ನೋಡಿ ನನಗೆ ವಿಷಯ ತಿಳಿಸಲಿ ಸಾಕು, ಏನೇನು ನಡೀತಾ ಇದೆ ಅಂತ ವಿಷಯ ತಿಳಿಸೋರು ಒಬ್ಬರು ಬೇಕು. ನಾನೇನು ಕಣ್ಣಾರೆ ಯುದ್ಧ ನೋಡೋದಿಲ್ಲ, ನನಗೆ ಅದರ ಇಚ್ಛೆ ಇಲ್ಲ, ಅದನ್ನೆಲ್ಲ ಶ್ರವಣ ಮಾಡಿತು, ಇಷ್ಟು ಅನುಗ್ರಹ ಮಾಡು ಅಂತ ಧೃತರಾಷ್ಟ್ರ ವೇದವ್ಯಾಸದೇವರ ಹತ್ರ ಕೇಳ್ಕೊಳ್ತಾ. ಆಗ ವೇದವ್ಯಾಸ ದೇವರು ಸಂಜಯನನ್ನು ಕರೆದು ತಮ್ಮ ಶಿಷ್ಯನೇ, ಸಂಜಯ ಅಂದರೆ ವ್ಯಾಸರ ಶಿಷ್ಯ, ಗಬಲ್ಗಣ್ಣನ ಮಗ ಅಂಥ ಸಂಜಯನನ್ನು ಕರೆದು ವ್ಯಾಸರು ಅವನಿಗೆ ಆಜ್ಞೆ ಮಾಡ್ತಾರೆ, ನೀನು ಮಹಾಭಾರತ ಯುದ್ಧವನ್ನು ಸಂಪೂರ್ಣವಾಗಿ ನೋಡಿ ಅದನ್ನು ಧೃತರಾಷ್ಟ್ರನಿಗೆ ಎಲ್ಲ ವಿಷಯ ತಿಳಿಸಬೇಕು ಅಂತ ಆಜ್ಞೆ ಮಾಡಿದರು. ಅದಕ್ಕೆ ಸಂಜಯನಿಗೆ ವರವನ್ನು ಕೂಡ ಕೊಟ್ಟಿದ್ದಾರೆ. ಯುದ್ಧ ಮಾಡುವಾಗ ನೀನು ಬೇಕಾದರೆ ರಣರಂಗದಲ್ಲಿ ಹೋಗಿ ನೋಡಬಹುದು, ರಣರಂಗದಲ್ಲಿ ನಿನಗೆ ಯಾವ ಆಯುಧ ಏನೂ ಮಾಡೋದಿಲ್ಲ, ಅಂಥ ವರ ಕೊಡ್ತೇನೆ ಅಂತಂದು. ಮತ್ತು ದೂರದಲ್ಲಿ ಬೇಕಾದರೆ ಕೂತ್ಕೊಂಡು ಆ ಯುದ್ಧವನ್ನು ನೋಡಬಹುದು, ದೂರದರ್ಶನ ಶಕ್ತಿಯನ್ನು ನಿನಗೆ ಕೊಡ್ತೇನೆ. ಆ ಯುದ್ಧದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಆ ಮಾತುಗಳೆಲ್ಲ ನಿನಗೆ ಕೇಳಿಸಬೇಕು, ಅಂಥ ಶಕ್ತಿಯನ್ನು ಕೊಡ್ತೇನೆ. ದೂರದರ್ಶನ ಶಕ್ತಿ, ದೂರ ಶ್ರವಣ ಶಕ್ತಿಯನ್ನು ಕೊಡ್ತೇನೆ. ರಣರಂಗದಲ್ಲಿ ಹೋದರೂ ಕೂಡ ಯಾವ ಶಸ್ತ್ರದಿಂದ ನಿನಗೆ ಆಘಾತ ಆಗಿರಕೂಡು, ಅದನ್ನೆಲ್ಲ ನೀರು ನಿಲ್ಲುವಂತಹ ಶಕ್ತಿಯನ್ನು ಕೂಡ ಕೊಡ್ತೆ. ನೀನು ಅದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಧೃತರಾಷ್ಟ್ರನಿಗೆ ವಿಷಯವನ್ನು ತಿಳಿಸಬೇಕು, ಶ್ರವಣ ಮಾಡಬೇಕು ಮಾಡಿಸಬೇಕು ಅಂತ ವೇದವ್ಯಾಸದೇವರು ಸಂಜಯನಿಗೆ ಆಜ್ಞೆ ಮಾಡಿದ್ದಾರೆ. ಸಂಜಯ ಯುದ್ಧವನ್ನು ನೋಡಲಿಕ್ಕೆ ಪ್ರಾರಂಭಿಸಿದ. 10 ದಿವಸದ ಯುದ್ಧ ನಡೀತು. 10ನೇ ದಿವಸ ಭೀಷ್ಮ ಪಾತ ಆಯಿತು. 10 ದಿವಸದವರೆಗೆ ಸಂಜಯ ಧೃತರಾಷ್ಟ್ರನ ಹತ್ರ ಬಂದು ಹೇಳಲಿಲ್ಲ. 10 ದಿವಸದ ಪೂರ್ತಿ ಯುದ್ಧ ನೋಡಿದ. ಭೀಷ್ಮಪಾತ ಆದಾಗ ಆ ವಿಷಯವನ್ನು ಬಂದು ಧೃತರಾಷ್ಟ್ರನ ಹತ್ರ ಹೇಳ್ತಾನೆ. ಯುದ್ಧ ನಡೀತು, ಭೀಷ್ಮಾಚಾರ್ಯರ ಪತನವಾಯಿತು ಅಂತ ವಿಷಯ ತಿಳಿಸಿ. ಭೀಷ್ಮಪಾತ ಆಯಿತು ಅಂತ ಹೇಳಿದಾಗ ಆವಾಗ ಧೃತರಾಷ್ಟ್ರ ಕೇಳ್ತಾನೆ, ಯಾಕೆ ಭೀಷ್ಮಪಾತವಾಯಿತು? ಆಘಾತ ಆಗ್ತದೆ ಧೃತರಾಷ್ಟ್ರನಿಗೆ. ಎಂಥ ಶೂರರು ಭೀಷ್ಮರು, ಅಂಥವರನ್ನು ಬಿಡಿಸೋದು ಅಂದರೆ ಅಲ್ಲಿಂದ ಪ್ರಾರಂಭ ಆಗ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಇದು ಮೊದಲನೇ ಶ್ಲೋಕ. ಇಷ್ಟು ಸಂಜಯ ಹೇಳಿದಾಗ, ಭೀಷ್ಮಪಾತ ಆಯಿತು ಅಂತ ಹೇಳಿದಾಗ ಧೃತರಾಷ್ಟ್ರ ಕೇಳ್ತಾನೆ, ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಕುರುಕ್ಷೇತ್ರದಲ್ಲಿ ಯುದ್ಧ ಆಗಿದೆ, ಅದು ಧರ್ಮಕ್ಷೇತ್ರ. ಅಂಥ ಧರ್ಮಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿದಂಥ ನನ್ನವರು, ನನ್ನ ಮಕ್ಕಳು ಮತ್ತು ಪಾಂಡವರು ಕಿಮಕುರುವತ ಸಂಜಯ, ಏನು ಮಾಡಿದರು? ಏನು ಮಾಡಿದರು ಅಂತಂದ್ರೆ ಅವನ ಉದ್ದೇಶ, ಪಾಂಡವರೇನಾದರೂ ಅಧರ್ಮ ಮಾಡಿದರೋ ಹೇಗೆ? ಭೀಷ್ಮಪಾತ ಆಯಿತು ಅಂತ ಹೇಳ್ತಾ ಇದ್ದಿ ಸಂಜಯ, ಎಂಥವರಿಗೂ ಕೂಡ ಧರ್ಮಕ್ಷೇತ್ರಕ್ಕೆ ಹೋದಾಗ ಧರ್ಮಬುದ್ಧಿನೇ ಬರಬೇಕು. ಕುರುಕ್ಷೇತ್ರ ಅದು, ಅದಕ್ಕೆ ಹೆಸರೇ ಧರ್ಮಕ್ಷೇತ್ರ. ಕುರುಕ್ಷೇತ್ರಕ್ಕೆ ಹೋದಾಗ ಧರ್ಮಬುದ್ಧಿ ಬರಬೇಕು, ಅದರಲ್ಲಿಯೂ ಪಾಂಡವರಿಗಂತೂ ಧರ್ಮಬುದ್ಧಿ ಬಂದೇ ಇರಬೇಕು. ಅಂತಹ ಪಾಂಡವರು ಏನು ಅಧರ್ಮ ಮಾಡಿದರು? ಏನಾದರೂ ಅಧರ್ಮ ಮಾಡದೆ ಭೀಷ್ಮರನ್ನು ಬೀಳಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭೀಷ್ಮರ ಪಾತ ಆಗಿದೆ ಅಂತಂದ್ರೆ ಅವ್ರು ಏನು ಅಧರ್ಮ ಮಾಡಿದರು ಅಂತ ಕೇಳ್ತಾ ಇದ್ದ. ಆ ದೃಷ್ಟಿಯಿಂದ ಈ ಶ್ಲೋಕ ಹೊರಟು. ಅದರಿಂದ ಮೊದಲಿಂದ ಹೇಳು, ಅವರು ಏನೇನು ಮಾಡಿದರು ಮೊದಲಿಂದ ಹೇಳು ಅಂತಂದಾಗ ಸಂಜಯ ಆರಂಭದಿಂದ ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಅಂತ ಪ್ರಾರಂಭ ಆಯಿತು. ಹೀಗೆ ಭೀಷ್ಮ ಪರ್ವದಲ್ಲಿ ಭೀಷ್ಮಪಾತದ ವಿಷಯ ತಿಳಿದ ಮೇಲೆ ಧೃತರಾಷ್ಟ್ರ ಮೊದಲಿಂದ ಹೇಳು ಅಂತ ಕೇಳಿದಾಗ ಯುದ್ಧದ ಆರಂಭದಲ್ಲಿ ಏನಾಯಿತು ಅಂತ ಸಂಜಯ ಪ್ರಾರಂಭ ಮಾಡಿದ್ದ. ಅದರಿಂದ ಇದು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಅಂತರ್ಗತವಾಗಿರ್ತಕ್ಕಂಥದ್ದು. ಆದರೆ ಈ ಗೀತ ಉಪದೇಶ ಮಾಡಿದ್ದು ಶ್ರೀಕೃಷ್ಣನ ಯುದ್ಧದ ಆರಂಭದಲ್ಲಿ. ಅದನ್ನೇ ಸಂಜಯ ಹೇಳ್ತಾರೆ. ಪಾಂಡವರ ಸೈನ್ಯವನ್ನು ನೋಡಿದ ಕೂಡಲೇ ದುರ್ಯೋಧನನಿಗೆ ಮೊದಲು ಬಹಳ ವಿಷಾದ ಉಂಟಾಗ್ತದೆ. ವಿಷಾದ ಅಂತಂದ್ರೆ ಅವನಿಗೆ ಭಯ ಬರ್ತದೆ. ದ್ರೋಣಾಚಾರ್ಯರ ಬಳಿ ಬಂದು ಕೇಳ್ತಾನೆ, ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ನೋಡಿ ಆಚಾರ್ಯರೇ, ನಿಮ್ಮ ಶಿಷ್ಯನೇ ಆಗಿರತಕ್ಕಂಥ ಧೃಷ್ಟದ್ಯುಮ್ನ ಪಾಂಡವರ ಸೇನಾ ನಾಯಕನಾಗಿದ್ದಾನೆ. ದುರ್ಯೋಧನ ಹೇಳೋ ಮಾತು, ನಮ್ಮ ವಿರೋಧ ಪಕ್ಷದವರು ಪಾಂಡವರು, ಅವರಿಗೆ ಸೇನಾಧಿಪತಿ ಯಾರು ಅಂತಂದ್ರೆ ಧೃಷ್ಟದ್ಯುಮ್ನ, ನೀವೇ ಅವನನ್ನು ತಯಾರು ಮಾಡಿದ್ದೀರಿ, ಈಗ ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈವ್ಯಶ್ಚ ನರಪುಂಗವ ಯುಧಾಮನ್ಯಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಯೇವ ಮಹಾರಥಾಃ. ಆ ಪಾಂಡವರ ಸೈನ್ಯದಲ್ಲಿ ಎಲ್ಲ ಮಹಾರಥರು ಸೇರಿದ್ದಾರೆ. ಮಹಾರಥರು ಅಂತಂದರೆ ಏಕೋ ದಶಸಹಸ್ರಾಣಿ ಯೋಧ ಏದ್ಯಸ್ತು ಧನ್ವಿನಾಂ. ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ ಅಂತ. ಒಬ್ಬ ನಿಂತುಕೊಂಡು 10,000 ಜನ ಯೋಧರ ಜೊತೆಗೆ ಯುದ್ಧ ಮಾಡಿದರೆ ಅವನನ್ನು ಮಹಾರಥ ಅಂತ ಕರೀತಾರೆ. ಒಬ್ಬಂಟಿಗೆ ಒಬ್ಬನಾಗಿ ನಿಂತುಕೊಂಡು 10,000 ಜನರಿಗೆ ಯುದ್ಧ ಮಾಡಬೇಕು ಅಂಥವ್ರು ಮಹಾರಥ. ಅಮಿತಾನ್ ಯೋಧ ಏದ್ಯಸ್ತು ಸಂಪ್ರೋಕ್ತು ಅತಿರಥಸ್ತು ಸಹ ಅತಿರಥರು ಅಂತಿದ್ದಾರೆ. ಒಬ್ಬನು ಲೆಕ್ಕ ಇಲ್ಲದಷ್ಟು ಯೋಧರ ಜೊತೆಗೆ ಯುದ್ಧ ಮಾಡಿದರೆ ಅವನು ಅತಿರಥ. ರಥಿಕ ಅಂತಂದರೆ ರಥಸ್ವೇಕೇನ ಯೋಧ ಸ್ಯಾತ್. ಒಬ್ಬನು ಒಬ್ಬನ ಜೊತೆಗೆ ನಿಂತು ಯುದ್ಧ ಮಾಡಿದರೆ ಅವನು ರಥಿಕ. 10,000 ಜನರಿಗೆ ಯುದ್ಧ ಮಾಡಿದರೆ ಅವರ ಜೊತೆಗೆ ಯುದ್ಧ ಮಾಡಿದರೆ ಮಹಾರಥ. ಒಬ್ಬನು ಅಮಿತ ಸಂಖ್ಯೆಯಲ್ಲಿ ಬಂದಂಥವರ ಜೊತೆಗೆ ಯುದ್ಧ ಮಾಡಿದರೆ ಅತಿರಥ. ಅರ್ಧರಥ ಅಂತಂದರೆ ರಥಿಕನಿಗಿಂತಲೂ ಕೆಳಗಡೆ, ಅಷ್ಟು ಸಾಮರ್ಥ್ಯ ಇಲ್ಲದಿದ್ದವನು ಅರ್ಧರಥ. ಪಾಂಡವರ ಕಡೆ ಇರುವವರೆಲ್ಲರೂ ಕೂಡ ಮಹಾರಥರಾಗಿದ್ದಾರೆ. ದೃಷ್ಟಕೇತು, ಶೇಖಿತಾನ ಇವರೆಲ್ಲ, ಕುರುಜಿತ್, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು ಇವರೆಲ್ಲರೂ ಕೂಡ ಮಹಾರಥರೇ ಆಗಿದ್ದಾರೆ ನಮ್ಮ ಸೈನ್ಯದಲ್ಲಿ. ಅಸ್ಮಾಕಂತು ವಿಶಿಷ್ಟ ಏತಾನ್ಯ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ. ನನ್ನ ಕಡೆ ಸೇರಿದಂಥವರೆಲ್ಲ ಸುಮ್ಮನೆ ಹೆಸರಿಗೆ ಸೇರಿದ್ದಾರಷ್ಟೆ. ಭವಾನ್, ನೀವು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೌಮದತ್ತಿ ಇವರೆಲ್ಲ ಮದರ್ಥೇ ತಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣ ಬಿಡಲಿಕ್ಕೆ ಬಂದಂಥವು. ನಾನಾ ವಿಧವಾದ ಆಯುಧ ಹಿಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಈ ಯುದ್ಧದ ಆರಂಭದಲ್ಲಿ ನೀವೆಲ್ಲರೂ ಕೂಡ ಸೇರಿ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವಯೇವಹಿ, ಭೀಷ್ಮರನ್ನ ರಕ್ಷಣೆ ಮಾಡಬೇಕು ಅಂತ ಸ್ವಲ್ಪ ಭಯಗ್ರಸ್ತನಾಗಿ ದುರ್ಯೋಧನ ಹೇಳ್ತಾನೆ. ಆಗ ಅವನಿಗೆ ಹರ್ಷ ಉಂಟಾಗಲಿ, ಧೈರ್ಯ ಬರಲಿ ಅಂತ ಹೇಳಿ ಕುರುವೃದ್ಧರಾದ ಪಿತಾಮಹರಾಗಿರ್ತಕ್ಕಂಥ ಭೀಷ್ಮರು ಶಂಖಂ ದದ್ಧಮೋ ಪ್ರತಾಪವಾನ್ ತತಸ್ಸಂಜನಯನ್ ಹರ್ಷನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನಜ್ಜೋಚ್ಚೈಹಿ ಶಂಖಂ ದದ್ಧಮೋ ಪ್ರತಾಪವಾನ್. ಭೀಷ್ಮರು ಶಂಖ ಓದಿದ ಕೂಡಲೇ ಎಲ್ಲ ಸೈನಿಕರು ತಮ್ಮ ತಮ್ಮ ಶಂಖವನ್ನು ಧ್ವನಿ ಮಾಡಿದ್ದಾರೆ. ಆವಾಗ ಶ್ವೇತೈರ್ಹ ತತಃಶ್ವೇತೈರ್ಹ ಏರ್ಯುಕ್ತೇ ಮಹತಿ ಚಂದನೇ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖೋ ಪ್ರದಧ್ಮತುಃ. ಕೃಷ್ಣ ಮತ್ತು ಅರ್ಜುನರು ತಮ್ಮ ತಮ್ಮ ಶಂಖವನ್ನು ತಾವು ಕೂಡ ಓದಿದ್ದಾರೆ. ಪಾಂಚಜನ್ಯಂ ಹೃಷಿಕೇಶ, ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಅದನ್ನು ಓದಿದ. ದೇವದತ್ತ ಅನ್ನೋ ಶಂಖವನ್ನು ಧನಂಜಯ ಓದಿದ. ಪೌಂಡ್ರ ಅನ್ನೋ ಶಂಖವನ್ನು ಭೀಮಸೇನ ಓದ್ತಾ ಇದ್ದ. ಅನಂತ ವಿಜಯ ಯಮರಾಜ ಕುಂತಿ ಪುತ್ರೋ ಯುಧಿಷ್ಠಿರ, ಯುಧಿಷ್ಠಿರನ ಶಂಖದ ಹೆಸರು ಅನಂತ ವಿಜಯ, ಅವನು ಓದಿದ. ನಕುಲ ಮತ್ತು ಸಹದೇವರು ಸುಘೋಷ ಮಣಿಪುಷ್ಪಕ ಅನ್ನುವನ್ನ ಶಂಖವನ್ನು ಓದಿದರು. ಹೀಗೆ ಧೃಷ್ಟದ್ಯುಮ್ನ, ವಿರಾಟ, ಸಾತ್ವಿಕಿ, ದೃಪದ, ದ್ರೌಪದಿಯ ಮಕ್ಕಳು ಎಲ್ಲರೂ ಕೂಡ ತಮ್ಮ ತಮ್ಮ ಶಂಖವನ್ನು ಓದಿದ್ದಾರೆ. ಆ ಶಂಖಧ್ವನಿ ಕೌರವರ ಹೃದಯವನ್ನು ಭೇದಿಸಿತು, ಎಲ್ಲ ಕಡೆ ವ್ಯಾಪಿಸಿತು. ಇಷ್ಟಾದಾಗ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹಮಹೀಪತೆ. ಹೀಗೆ ಶಂಖ ಊದಿ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಾಗ ಅರ್ಜುನ ಕೃಷ್ಣನ ಹತ್ರ ಈ ಮಾತು ಹೇಳ್ತಾನೆ. ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಅಚ್ಯುತ, ಎರಡು ಸೈನ್ಯದ ಮಧ್ಯದಲ್ಲಿ ರಥ ನಿಲ್ಲಿಸು. ಯಾವದೇ ತಾನ್ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತಾನ್. ಯುದ್ಧಕ್ಕೆ ಯಾರ್ಯಾರು ಬಂದಿದ್ದಾರೆ ಅವರನ್ನೆಲ್ಲ ಒಂದ್ಸಲ ನೋಡ್ತೇನೆ, ಯಾರು ಬಂದಿದ್ದಾರೆ ಅಂತ ನೋಡ್ತೇನೆ. ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ, ಯಾರ ಜೊತೆ ಯುದ್ಧ ಮಾಡಬೇಕಾಗಿದೆ ಅಂತ ನೋಡ್ತೇನೆ. ಕ್ಷಣಕಾಲ ರಥ ನಿಲ್ಲಿಸು. ಯೋಚ್ಯಮಾನವೇಕ್ಷೇಹಂ ಯಯೇ ತೇತ್ರ ಸಮಾಗತಾ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ ಶವಃ. ಧಾರ್ತರಾಷ್ಟ್ರ ಅಂದರೆ ದುರ್ಯೋಧನ, ಅವನಂತೂ ದುರ್ಬುದ್ಧಿ, ಕೊನೆಗೂ ಯುದ್ಧಕ್ಕೆ ತಯಾರಾಗಿದ್ದಾನೆ. ಅಂಥವನಿಗೆ ಪ್ರಿಯ ಉಂಟು ಮಾಡಬೇಕು ಅಂತ ಹೇಳಿ ಯಾರ್ಯಾರು ಬಂದಿದ್ದಾರೆ ಒಂದ್ಸಲ ನೋಡ್ತೇನೆ ಅಂತಂದಾಗ, ಏವ ಮುಕ್ತೋ ಹೃಷಿಕೇಶ ಗುಡಾಕೇಶೇನ ಭಾರತ. ಗುಡಾಕೇಶ ಅಂದರೆ ಅರ್ಜುನ. ನಿದ್ರಾ ಗುಡಾಕ ಸಂಪ್ರೋಕ್ತ, ಗುಡಾಕ ಅಂದರೆ ನಿದ್ದೆ, ಅದನ್ನು ಮೀರಿದವನು ಅಂಥ ಅರ್ಜುನ ಈ ರೀತಿ ಹೇಳಿದಾಗ ಹೃಷಿಕೇಶ ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಎರಡು ಸೈನ್ಯದ ಮಧ್ಯದಲ್ಲಿ ರಥ ನಿಲ್ಲಿಸಿ ಭೀಷ್ಮ ದ್ರೋಣ ಅವರ ಎದುರುಗಡೆ ಎಲ್ಲ ರಾಜರ ಎದುರುಗಡೆ ನಿಲ್ಲಿಸಿ ನೋಡು ಕೌರವರು ಯಾರ್ಯಾರು ಸೇರಿದ್ದಾರೆ ನೋಡು ಅಂತ ತೋರಿಸ್ತಾ ಇದ್ದಾನೆ. ತತ್ರ ಅಪಶ್ಯತ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾ ಮಹಾನ್. ಅರ್ಜುನ ನೋಡ್ತಾನೆ ಆ ಸೈನಿಕರ ಮಧ್ಯದಲ್ಲಿ ಇರುವವರೆಲ್ಲ ತನಗೆ ತಂದೆಯಂದರಾಗಬೇಕು, ತಂದೆಗೆ ಸಮಾನರು, ಪಿತಾಮಹ ಅಜ್ಜಂದರಿಗೆ ಸಮಾನರಾಗಬೇಕು, ಆಚಾರ್ಯರಿದ್ದಾರೆ, ಸೋದರ ಮಾವಂದರಿದ್ದಾರೆ, ಮಕ್ಕಳಿಗೆ ಸಮಾನರು, ಮಕ್ಕಳು ಮೊಮ್ಮಕ್ಕಳು ಅಂಥ ಬಂಧುಗಳನ್ನೇ ನೋಡಿದ. ಮಾವಂದರಾಗಬೇಕು, ಸ್ನೇಹಿತರಾಗಬೇಕು. ತಾನ್ ಸಮೀಕ್ಷ ಸ ಕೌಂತೆಯ ಸರ್ವಾನ್ ಬಂಧೂನವಸ್ಥಿತಾನ್. ಹೀಗೆ ಆಚಾರ್ಯಾನ್, ಮಾತುಲಾನ್, ಭ್ರಾತೃನ್, ಪುತ್ರಾನ್, ಪೌತ್ರಾನ್, ಸಖೀಂಸ್ತಥಾ ಶಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ಎಲ್ಲ ಬಂಧುಗಳೇ, ಯಾವುದಾದ್ರೂ ಒಂದು ರೀತಿಯ ಬಾಂಧವ್ಯ ಉಳ್ಳವರೇ ಆಗಿದ್ದಾರೆ. ಅವರನ್ನೆಲ್ಲ ನೋಡಿ ಅಪಾರವಾದ ಕೃಪೆ ಉಂಟಾಯಿತು. ಆ ಕೃಪಾವಿಷ್ಟನಾಗಿ ದುಃಖ ಪಡ್ತಾ ಕೃಷ್ಣನಿಗೆ ಹೇಳ್ತಾನೆ, ದೃಷ್ಟವೇ ಇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತೆ ಮಮ ಗಾತ್ರಾಣಿ ಮುಖಂಚ ಪರಿತುಷ್ಯತಿ. ಇವರ ಜೊತೆಗೆಲ್ಲ ಯುದ್ಧ ಮಾಡಬೇಕು ಅಂತ ಗೊತ್ತಿತ್ತು, ಆದರೂ ಕೆಲವರೆಲ್ಲ ಕೊನೆ ಗಳಿಗೆಯಲ್ಲಿ ಹಿಂದೆ ಹಾಕಿ ಉಳ್ಕೊಳ್ತಾರೇನೋ ಅಂತ ನೋಡಿದ್ದ. ಎಲ್ಲರೂ ಬಂದಿದ್ದಾರೆ, ಧೃತರಾಷ್ಟ್ರ ದುರ್ಬುದ್ಧಿಯಾದ ಆ ಭಾರತರಾಷ್ಟ್ರ ದುರ್ಯೋಧನನಿಗೋಸ್ಕರ ಎಲ್ಲರೂ ಬಂದಿದ್ದಾರೆ, ಆಚಾರ್ಯರು, ಪಿತೃಗಳು, ತಂದೆಯಂದರಾಗಬೇಕು, ಅಜ್ಜಂದರು, ಇಂಥವರೆಲ್ಲ ಬಂದಿದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಇವ್ರನ್ನೆಲ್ಲ ನೋಡಿ ಸ್ವಜನರು ಎಲ್ಲ ನಮ್ಮ ಬಂಧುವರ್ಗದವರೇ ಯುದ್ಧ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ, ಇವರನ್ನು ನೋಡಿ ನನ್ನ ಶರೀರದಲ್ಲಿ ಶಕ್ತಿಯೇ ಉಡುಗಿ ಹೋಗ್ತಾ ಇದೆ, ಮುಖಂಚ ಪರಿತುಷ್ಯತೆ ಬಾಯಿ ಒಣಗ್ತಾ ಇದೆ, ವೇಪಥಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ, ಮೈ ನಡುಕ ಉಂಟಾಗಿದೆ, ರೋಮಾಂಚ ಆಗ್ತಾ ಇದೆ, ಗಾಂಡೀವಂ ಶ್ರಂಸತೆ ಹಸ್ತಾತ್, ಕೈಯಿಂದ ಗಾಂಡೀವ ಧನಸ್ಸು ಕೆಳಗಡೆ ಬೀಳ್ತಾ ಇದೆ, ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗ್ತಾ ಇದೆ, ತ್ವಕ್ಚೈವ ಪರಿದಶ್ಯತೆ ಮೈಯೆಲ್ಲ ಸುಡ್ತಾ ಇದೆ, ನಚ ಶಕ್ನೋಮ್ಯವಸ್ಥಾ ತುಂಭ್ರಮತಿ ವಚಮೇ ಮನಃ, ತಲೆ ಸುತ್ತು ಬರ್ತಾ ಇದೆ, ನಿಂತುಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ, ಮತ್ತು ನಾನಾ ವಿಧವಾದ ವಿಪರೀತವಾದ ಅಪಶಕುನಗಳನ್ನು ನೋಡ್ತಾ ಇದ್ದೇನೆ, ಇಂಥ ಸ್ವಜನರನ್ನ ಕೊಂದು ನನಗೆ ಯಾವ ಶ್ರೇಯಸ್ಸು ಆಗೋದಿಲ್ಲ ಅಂತ ಅನಿಸ್ತಾ ಇದೆ, ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಜ, ನನಗೆ ಜಯನೂ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಆ ರಾಜ್ಯದಿಂದ ಅನುಭೋಗಿಸಬೇಕಾದ ಸುಖವೂ ಬೇಡ, ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವಾ, ರಾಜ್ಯ ತಗೊಂಡೇನು ಮಾಡಬೇಕು, ಈ ಸುಖ ಭೋಗ ಏನು ಮಾಡಬೇಕು, ಯಾರಿಗೋಸ್ಕರ ಬೇಕು ರಾಜ್ಯ, ಅವರೆಲ್ಲ ಇಲ್ಲಿ ಸಾಯ್ಲಿಕ್ಕೆ ಸಿದ್ಧರಾಗಿ ನಿಂತಿದ್ದ. ರಾಜ್ಯ ತಗೊಂಡು ಸಿಂಹಾಸನದಲ್ಲಿ ಕೂತು ಆಚಾರ್ಯರಿಗೆ, ಪಿತೃ ಪಿತಾಮಹರಿಗೆ, ಮಕ್ಕಳು ಮೊಮ್ಮಕ್ಕಳಾಗತಕ್ಕವರಿಗೆ, ಸ್ನೇಹಿತರಿಗೆ ಸಂತೋಷ ಪಡಿಸಬೇಕು, ಅದಕ್ಕಾಗಿ ಸಂಪತ್ತು ರಾಜ್ಯ ಅಧಿಕಾರ ಬೇಕು. ಆದರೆ ಈ ರಾಜ್ಯವನ್ನ ನಾನು ಸ್ವೀಕಾರ ಜಯಗಳಿಸಿ ರಾಜ್ಯ ಸ್ವೀಕಾರ ಮಾಡಿ ಯಾರನ್ನು ಸಂತೋಷ ಪಡಿಸಬೇಕು, ಮಾತುಲರು, ಸೋದರ ಮಾವಂದರು, ಶಶುರರು, ಮಾವಂದರು, ಪಿತೃಗಳು, ಆಚಾರ್ಯರು, ಗುರುಗಳು, ಹಿರಿಯರು, ಮಕ್ಕಳು, ಮೊಮ್ಮಕ್ಕಳು, ಅವರನ್ನು ಸಂತೋಷ ಪಡಿಸಬೇಕು. ಏಷಾಮರ್ಥೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾ ಸುಖಾನಿಚ, ಯಾರಿಗೋಸ್ಕರ ಈ ರಾಜ್ಯ ಸುಖವನ್ನು ನಾವು ಬಯಸಬೇಕು, ತೈಮೇವ ಸ್ಥಿತ ಯುದ್ಧೇ ಪ್ರಾಣಾಂಸ್ತತ್ವ ಧನಾನಿಚ, ಹಣ ಬಿಟ್ಟು ಪ್ರಾಣದಾಸೆ ಬಿಟ್ಟು ಆ ದುರ್ಬುದ್ಧಿಯಾದ ದುರ್ಯೋಧನನಿಗೋಸ್ಕರ ಯುದ್ಧದಲ್ಲಿ ನಿಂತಿದ್ದ. ಆಚಾರ್ಯ ಪಿತರ ಪುತ್ರ ತಥೈವಚ ಪಿತಾಮಹ, ಮಾತುಲ ಶ್ವಶುರಾಹ ಪೌತ್ರಾಹ ಶಾಲಾ ಸಂಬಂಧಿನಸ್ತಥ, ಇಂಥ ಬಂಧುಗಳು ಆಚಾರ್ಯ ತಂದೆ ಮೊದಲಾದ ಬಂಧುಗಳನ್ನ, ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ, ಅವರು ಬೇಕಾದ್ರೆ ನನ್ನನ್ನು ಕೊಲ್ಲಲಿ, ನಾನಂತೂ ಅವರನ್ನು ಕೊಲ್ಲಕ್ಕೆ ಇಚ್ಛೆ ಪಡೋದಿಲ್ಲ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ, ಮೂರು ಲೋಕ ಸಿಗ್ತದೆ ಅಂತಾದರೂ ಕೂಡ ನಾನು ನನ್ನ ಸ್ವಜನರನ್ನ ಬಂಧುಗಳನ್ನು ಕೊಲ್ಲಕ್ಕೆ ತಯಾರಿಲ್ಲ, ಇನ್ನೊಂದು ಸಣ್ಣ ಈ ಭೂಮಿಗೋಸ್ಕರ ಭೂಖಂಡಕ್ಕೋಸ್ಕರ ನಾನು ಯಾಕೆ ಒದ್ದಾಡ. ನಿಹತ್ಯಧಾರ್ಥ ರಾಷ್ಟ್ರಾನ್ನ ಕಾಪ್ರೀತಿ ಸ್ಯಾಜನಾರ್ಧನ, ಇಂಥ ಧೃತರಾಷ್ಟ್ರನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಇವರನ್ನೆಲ್ಲ ಕೊಂದು ನಾವೇನು ಸಂತೋಷ ಪಡಬೇಕಾಗಿತ್ತು, ಮತ್ತು ಮೇಲಾಗಿ ಇವರೆಲ್ಲ ನಮಗೆ ಆತ ತಾಯಿಗಳು, ಆದರೂ ಕೂಡ ಇವರನ್ನು ಕೊಂದರೆ ನಮಗೆ ಪಾಪವೇ ಬರ್ತದೆ. ಆತ ತಾಯಿಗಳು ಅಂದರೆ ಅಗ್ನಿದಹ ಗರದಶ್ಚೈವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರ ದಾರಾಪಹಾರೀಚ ಷಡೈತೆ ಶ್ಯಾತತಾಯಿನಃ ಅಂತ. ಬೆಂಕಿ ಹಚ್ಚಿದವರು, ಮನೆಗೆ ಬೆಂಕಿ ಹಚ್ಚುವವರು, ವಿಷಪ್ರಾಶನ ಮಾಡಿಸ್ತಕ್ಕಂಥವ್ರು, ಆಯುಧ ಹಿಡ್ಕೊಂಡು ಯುದ್ಧಕ್ಕೆ ಬರುವವರು, ಧನಾಪಹಾರ ಮಾಡುವವರು, ಆಸ್ತಿ ಪಾಸ್ತಿಯನ್ನು ಕದಿಯುವವರು, ಹೆಂಡತಿಯನ್ನು ಅಪಹಾರ ಮಾಡಿದವರು, ಇವರಿಗೆಲ್ಲ ಆಕತಾಯಿಗಳು ಅಂತ ಕರೀತಾರೆ. ಇವರೆಲ್ಲ ಮಾಡಿದ್ದಾರೆ, ಕೌರವರು ಎಲ್ಲ ಮಾಡಿದ್ದಾರೆ ಪಾಂಡವರಿಗೆ. ಇವರ ಧನಾಪಹರಣ ಮಾಡಿದರು, ಪತ್ನಿ ಅಪಹಾರ ಮಾಡುವಂತಹ ಕೃತ್ಯ ನಡೆಸಿದರು, ಬೆಂಕಿ ಹಚ್ಚಿದ್ದಾರೆ, ವಿಷ ಹಾಕಿದ್ದಾರೆ. ಆದರೂ ಕೂಡ ಅವರನ್ನು ಕೊಲ್ಲಕ್ಕೆ ನನಗಿಷ್ಟ ಇಲ್ಲ, ಬಂಧುಗಳಾದ್ರಿಂದ ಪಾಪ ಬರ್ತದೋ ಏನು. ತಸ್ಮ ಅನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ. ಇಂಥ ಸ್ವಜನರನ್ನ ಕೊಂದು ನಾವು ಹೇಗೆ ಸುಖಿಗಳಾಗಿರ್ಲಿಕ್ಕೆ ಸಾಧ್ಯ? ಮತ್ತು ಅರ್ಜುನನಿಗೆ ಆವಾಗ ಬಂದ ಸಂಕಟ ಏನು ಅಂತಂದ್ರೆ, ನಾನು ಇವರನ್ನ ಕೊಲ್ತೇನೆ ಅಂತ ಸ್ವಾತಂತ್ರ್ಯ ಭ್ರಮ ತುಂಬಿತ್ತನು. ನಾನು ಕೊಲ್ಲಿಕ್ಕೆ ಸ್ವತಂತ್ರ ಅಂತ ತಿಳ್ಕೊಂಡು ಬಿಟ್ಟಿದ್ದೆ. ಸ್ವತಂತ್ರವಾಗಿ ತಾನೇ ಕೊಲ್ಲೋದು, ಆದ್ರಿಂದ ತನಗೆ ಪಾಪ ಬರ್ತದೆ ಅನ್ನುವಂಥ ಸ್ವಾತಂತ್ರ್ಯ ಭ್ರಮ, ಅದರಿಂದಾಗಿ ತನಗೆ ಪಾಪ ಬರ್ತದೆ ಅಂತ ಪಾಪದ ಭೀತಿ, ಜೊತೆಗೆ ಬಂಧು ವ್ಯಾಮೋಹ. ಆಚಾರ್ಯರು, ಪಿತಾಮಹರು ಅವರೆಲ್ಲ ದಾಕ್ಷಿಣ್ಯಕ್ಕೆ ದುರ್ಯೋಧನನ ಕಡೆ ಸೇರಿದ್ದಾರೆ, ಅಂಥ ಬಂಧುಗಳನ್ನೆಲ್ಲ ಕೊಲ್ಲಬೇಕಲ್ವಾ ಅಂತ ಬಂಧು ವ್ಯಾಮೋಹ, ಇದಿಷ್ಟು ಅರ್ಜುನನನ್ನು ಆವಾಗ ಕಾಡಿತು. ಸ್ವಾತಂತ್ರ್ಯ ಭ್ರಮ, ಪಾಪದ ಭೀತಿ, ಬಂಧು ವ್ಯಾಮೋಹ. ಯದ್ಯಪ್ಪೇ ತೇನ ಪಶ್ಯಂತಿ ಲೋಭೋಪಹತ ತೇತಸಃ. ಮತ್ತು ಅವರೆಲ್ಲ ಯುದ್ಧಕ್ಕೆ ನಿಂತಿದ್ದಾರಲ್ಲ, ಅವರು ನಿನಗೆ ಹೇಗೆ ಸ್ವಜನರೋ ನೀವೆಲ್ಲರೂ ಕೂಡ ಅವರಿಗೆ ಸ್ವಜನರೇ ತಾನೆ. ಅಂದಮೇಲೆ ಅವರು ಹೇಗೆ ಯುದ್ಧಕ್ಕೆ ನಿಂತಿದ್ದಾರೆ ಅಂತ ಕೇಳಬಹುದು ಕೃಷ್ಣ. ಅವರು ಲೋಭೋಪಹತ ತೇತಸಃ, ಹಣದ ಲೋಭ, ಆಸ್ತಿಯ ಲೋಭ, ಅದರಿಂದ ಅವರ ಬುದ್ಧಿ ಕೆಟ್ಟು ಹೋಗಿದೆ. ನಾವು ಬಂಧುಗಳು, ನಾವು ಸ್ವಜನರು, ಅಣ್ಣ ತಮ್ಮಂದರಾಗ್ತೇವೆ ನಾವು ಅನ್ನುವಂಥ ಎಚ್ಚರಿಕೆನೇ ಅವರಿಗಿಲ್ಲ. ಹಣದ ಲೋಭ ಅದನ್ನೆಲ್ಲ ಮಂಕು ಮಾಡಿಬಿಡ್ತದೆ ಆ ಬುದ್ಧಿಯನ್ನು. ಯದ್ಯಪ್ಪೇ ತೇನ ಪಶ್ಯಂತಿ ಲೋಭೋಪಹತತೆ ತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಮಿತ್ರದ್ರೋಹ ಮಾಡಿದರೆ ಏನು ಪಾತಕ, ಕುಲನಾಶ ಮಾಡಿದರೆ ಎಂಥ ದೋಷ ಅನ್ನೋದು ಅವರಿಗೆ ಆ ಲೋಭದಿಂದ ಅವರ ಬುದ್ಧಿ ಮಂಕಾಗಿ ಇದ್ಯಾವುದೋ ಅವರಿಗೆ ಅರ್ಥ ಆಗ್ತಾ ಇತ್ತು. ನನಗೆ ಲೋಭ ಇಲ್ಲ, ರಾಜ್ಯದ ಲೋಭ ಇಲ್ಲ, ಹಣದ ಲೋಭ ಇಲ್ಲ, ಅದರಿಂದ ನನಗೆ ಇವೆಲ್ಲ ಅರ್ಥ ಆಗ್ತಾ ಇತ್ತು. ಕಥನ್ನ ಜ್ಞೇಯಂ ಅಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು. ಬುದ್ಧಿ ಇಲ್ಲದೆ ಅವರು ಯುದ್ಧಕ್ಕೆ ಬಂದಿದ್ದಾರೆ ಅಂತ ನಾವು ಹಾಗೆ ಹೋಗೋದೆ, ನಾವ್ಯಾಕೆ ತಿಳ್ಕೊಳ್ಬಾರ್ದು ಅದನ್ನು. ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹ, ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯಭ್ಯರ್ಜನಾರ್ದನ. ಒಂದು ಕುಲವನ್ನೇ ನಾಶಪಡಿಸಿದರೆ ಎಂಥ ಪಾತಕ ಅನ್ನೋದು ನನಗೆ ಗೊತ್ತಿದೆ, ನಾವಾದರೂ ಯುದ್ಧದಿಂದ ಹಿಮ್ಮೆಟ್ಟೋದು ಒಳ್ಳೇದು. ಕುಲಕ್ಷಯೇ ಪ್ರಣಶ್ಯಂತಿ, ಏನಾಗ್ತದೆ ಕುಲನಾಶ ಆದರೆ ಅಂದರೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾ. ಕುಲನಾಶ ಆಗಿಬಿಟ್ರೆ ಕುಲಧರ್ಮ ಅಂತ ಪರಂಪರಾಗತವಾಗಿ ಬಂದಿರತಕ್ಕಂಥ ಆ ಕುಲಧರ್ಮಗಳು ನಿಂತು ಹೋಗ. ಧರ್ಮ ನಾಶವಾಗಿ ಬಿಟ್ರೆ ಅಧರ್ಮ ಬಂದು ಆ ಕುಲದಲ್ಲಿ ಉಳಿದವು. ಯಾ ಕುಲ ಅಂದರೆ ಗಂಡಸರೆಲ್ಲ ಯುದ್ಧ ಮಾಡಿ ನಾಶ ಆಗಿಬಿಟ್ರೆ ಕುಲಧರ್ಮ ಅನುಷ್ಠಾನ ಮಾಡುವವರಿಲ್ಲ. ಆಗ ಸಣ್ಣ ಸಣ್ಣ ಮಕ್ಕಳು ಹೆಂಗಸರು ಉಳಿತಾರೆ, ಅವರಲ್ಲಿ ಅಧರ್ಮ ಆಕ್ರಮಣ ಆಗಿಬಿಡ್ತದೆ. ಅಧರ್ಮಾಭಿಭವ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮದ ಆಕ್ರಮಣ ಆಯಿತು ಅಂತಂದ್ರೆ ಆ ಕುಲಸ್ತ್ರೀಯರೆಲ್ಲ ದೂಷಿತರಾಗ್ತಾರೆ. ಸ್ತ್ರೀಯರು ದುಷ್ಟರಾದಾಗ ವರ್ಣ ಸಾಂಕರ್ಯ ಉಂಟಾಗ್ತದೆ. ಯಾರ್ಯಾರು ಬಂದು ಆ ಸ್ತ್ರೀಯರನ್ನು ಹಾಳು ಮಾಡಿಬಿಟ್ರೆ ಆವಾಗ ವರ್ಣ ಸಾಂಕರ್ಯ ಅಂತ ಅದನ್ನು ಕರೀತಾರೆ. ವರ್ಣ ಸಾಂಕರ್ಯ ಉಂಟಾಗ್ತದೆ. ಸ್ತ್ರೀಷುದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಇದೊಂದು ಅರ್ಜುನನಿಗೆ ಭೀತಿ, ಪಾಪ ಭೀತಿ ಅಂದ್ರೆ ಇಷ್ಟು ದೀರ್ಘವಾಗಿ ಯೋಚನೆ ಮಾಡಿದ್ದಾನೆ. ಗಂಡಸರೆಲ್ಲ ನಾಶವಾದಾಗ ಕುಲಧರ್ಮ ನಾಶ ಆಗ್ತದೆ. ಧರ್ಮ ನಾಶ ಆಯಿತು ಅಂತಂದ್ರೆ ಅಧರ್ಮದ ಆಕ್ರಮಣ, ಅಧರ್ಮದ ಆಕ್ರಮಣ ಅಂತಂದ್ರೆ ಸ್ತ್ರೀಯರು ದುಷ್ಟರಾಗ್ತಾರೆ. ಆಗ ವರ್ಣಸಾಂಕರ್ಯ, ಯಾರು ಬ್ರಾಹ್ಮಣರು ಯಾರು ಕ್ಷತ್ರಿಯರು ಯಾವುದನ್ನು ಕಂಡುಹಿಡಲಿಕ್ಕಾಗದಂತೆ ಪರಸ್ಪರ ವರ್ಣಗಳ ಸಾಂಕರ್ಯ ಉಂಟಾಗ್ತದೆ. ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಕ್ಷೇತ. ಆ ವರ್ಣ ಸಾಂಕರ್ಯ ಉಂಟಾಯಿತು ಅಂತಂದ್ರೆ ಯಾರು ಕುಲನಾಶ ಮಾಡಿರ್ತಾರೆ ಅವರೆಲ್ಲ ನರಕಕ್ಕೆ ಬೀಳ್ತಾರೆ. ಅದಕ್ಕೆ ಯಾರು ನಿಮಿತ್ತರಾಗಿರ್ತಾರೆ ಅವರು ನರಕಕ್ಕೆ ಬೀಳ್ತಾರೆ. ಪತಂತಿ ಪಿತರೋಕ್ಷೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಆವಾಗ ಹಿಂದಿನ ಪಿತೃಗಳಿಗೆಲ್ಲ ಶ್ರಾದ್ದಾದಿ ಕರ್ಮಗಳು ನಿಂತು ಹೋಗ್ತವೆ, ಅವರೆಲ್ಲ ಪಿತೃಗಳೆಲ್ಲ ನರಕಕ್ಕೆ ಬೀಳ್ತಾರೆ. ಇಂಥ ದೋಷಗಳು ಕುಲನಾಶ ಆದರೆ ಯುದ್ಧದಲ್ಲಿ ಗಂಡಸರೆಲ್ಲ ಹೋದಾಗ ಏನೇನು ಪರಿಣಾಮ ಆಗ್ತದೆ ದುಷ್ಪರಿಣಾಮ ಅಂತನ್ನೋದನ್ನು ತಿಳಿಸ್ತಾ ಇದ್ದ. ದೋಷೇರೇ ತೈ ಕುಲಗ್ನಾಂ ವರ್ಣಸಂಕರ ಕಾರಕೈ ಉತ್ಸಾಧ್ಯಂತೆ ಜಾತಿ ಧರ್ಮಃ ಕುಲಧರ್ಮಶ್ಚ ಶಾಶ್ವತ. ಶಾಶ್ವತವಾದ ಜಾತಿ ಧರ್ಮ, ವರ್ಣಧರ್ಮಗಳು, ಕುಲಧರ್ಮ ಎಲ್ಲ ಹೋಗಿಬಿಟ್ಟು ಆವಾಗ ನರಕೇನಿಯತಂ ವಾಸಃ ಭವತಿ ತನುಶುಶ್ರುಮ. ಇದಕ್ಕೆ ಮೂಲ ಕಾರಣರಾಗಿ ಯುದ್ಧ ಮಾಡಿದಂಥವರಿಗೆಲ್ಲ ನರಕದಲ್ಲಿ ವಾಸ. ಅಹೋಭತ ಮಹತ್ಪಾಪಂ ಕರ್ತುಂ ವ್ಯವಸಿತ ವಯಂ. ರಾಜ್ಯಲೋಭದಿಂದ ಇಂಥ ದೊಡ್ಡ ಪಾತಕಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ, ಅದರಿಂದ ನಾನು ಯುದ್ಧ ಮಾಡೋದಿಲ್ಲ. ನಾನು ಶಸ್ತ್ರತ್ಯಾಗ ಮಾಡಿ ನಿಂತಾಗ ಶಸ್ತ್ರಪಾಣಿಗಳಾಗಿ ಅವರು ನನ್ನನ್ನು ಕೊಲ್ಲೋದಾದರೆ ಕೊಲ್ಲಲಿ, ಅದೇ ನನಗೆ ಕ್ಷೇಮ. ನನ್ನಿಂದಾಗಿ ಒಂದು ಕುಲನಾಶ ಆಯಿತು ಅಂತ ಆಗೋದು ಬೇಡ. ಇಷ್ಟು ಸ್ವಾತಂತ್ರ್ಯ ಭ್ರಮ ಅವನಿಗೆ ಸೇರಿತು. ಏವ ಮುಕ್ತ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್. ಇಷ್ಟು ಹೇಳಿ ಆ ರಥದ ಮಧ್ಯದಲ್ಲಿ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಶೋಕದಿಂದ ಮನಸ್ಸು ಕಳವಳಗೊಂಡು ಆ ಬಿಲ್ಲು ಬಾಣ ಕೆಳಗಿಟ್ಟು ಕೂತ್ಬಿಟ್ಟಿದ್ದ. ಸಂತಥಾ ಕೃಪಯ ವಿಷ್ಟಂ ಅಶ್ರುಪೂರ್ಣಾಕುಲೇ ಕ್ಷಣಂ. ಹೀಗೆ ಅವನಲ್ಲಿ ಕೃಪೆ ಉಂಟಾಯಿತು ಅಂದರೆ ಮನೋದೌರ್ಬಲ್ಯ, ಒಂದು ರೀತಿಯಾದ ದುರ್ಬಲವಾದ ಮನಸ್ಸವೊಂದು. ಆ ಮನೋದೌರ್ಬಲ್ಯಕ್ಕೆ ಒಳಗಾಗಿ ಕಣ್ಣೀರು ಹಾಕ್ಕೊಂಡು ವಿಷಾದ ಪಡ್ತಾ ಕೂತಿರುವಾಗ ಕೃಷ್ಣ ಹೇಳ್ತಿದ್ದಾನೆ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಇಂಥ ಯುದ್ಧದ ಪ್ರಸಂಗದಲ್ಲಿ ನಿನಗ್ಯಾಕೆ ಇಂಥ ಮನೋದೌರ್ಬಲ್ಯ ಉಂಟಾಯಿತು ಅಂತ ಕೇಳ್ತಾನೆ. ಅನಾರ್ಯ ಜುಷ್ಟಮ ಸ್ವರ್ಗಮ ಕೀರ್ತಿಕರಂ ಅರ್ಜುನ. ಕ್ಷತ್ರಿಯನಾದ ನೀನು ಇಂಥ ದುರ್ಬಲ ಮನಸ್ಸಿಗೆ ಒಳಗಾಗಿ ಬಿಟ್ಟರೆ ಇದು ನಿನಗೆ ಅಪಕೀರ್ತಿಗೆ ಕಾರಣ ಆಗ್ತದೆ. ಅಕೀರ್ತಿಕರಂ ಅಸ್ವರ್ಗಂ, ಸ್ವರ್ಗಕ್ಕೆ ಸ್ವರ್ಗ ಸಿಗೋದಿಲ್ಲ ನಿನಗೆ. ಅನಾರ್ಯ ಜುಷ್ಟಂ, ಇಂಥ ಶ್ರೇಷ್ಠ ಕುಲದಲ್ಲಿ ಬಂದವರು ಈ ರೀತಿ ಭಯಪಡಬಾರದು, ಹೆದರಬಾರದು. ಕ್ಲೈಬ್ಯಮ್ಮ ಸ್ಮಗಮ ಪಾರ್ಥ ನೈತತ್ವಯ್ಯುಪಬದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಠ ಪರಂತಪ. ಕ್ಷತ್ರಿಯನಾದ ನಿನಗೆ ಇಂಥ ಕ್ಷುದ್ರವಾದಂಥ ಹೃದಯ ದೌರ್ಬಲ್ಯ ಬರಕೂಡ್ದು. ಆ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸನ್ನದ್ಧನಾಗಿ ಮತ್ತೆ ಅರ್ಜುನ ಕೇಳ್ತಾನೆ, ನನಗೆ ಹೃದಯ ದೌರ್ಬಲ್ಯ ಅಂತಿದೆಯಲ್ಲ, ನನಗದಲ್ಲ, ಭೀಷ್ಮಾಚಾರ್ಯರನ್ನ ಹ್ಯಾಕ್ ಕೊಲ್ಲಿ, ದುರ್ಯೋಧನನ್ ಕೊಲ್ಲಿಕ್ಕೆ ಯೋಚನೆ ಇಲ್ಲ. ಭೀಷ್ಮರು, ದ್ರೋಣರು, ಅವರು ಪಿತಾಮಹ ದ್ರೋಣಾಚಾರ್ಯರು ಗುರುಗಳು, ಇಂಥವರನ್ನ ಯಶುಭಿ ಪ್ರತಿಯೋಚ್ಛಾಮಿ ಪೂಜಾರ್ಹವು ಅರಿಸೂದನ. ಯಾರ ಪಾದಕ್ಕೆ ನಮಸ್ಕಾರ ಮಾಡಬೇಕೋ ಶಿರವಾಗಿ ಅಂಥವರ ಮೇಲೆ ನಾನು ಹೇಗೆ ಬಾಣಪ್ರಯೋಗ ಮಾಡಲಿ. ಗುರು ನಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಮಹಾನುಭಾವರಾದ ಈ ಗುರುಗಳನ್ನು ಕೊಲ್ಲದೆ ನಾನು ಭಿಕ್ಷೆ ಬೇಡೋ ಪ್ರಸಂಗ ಬಂದರೂ ಕೂಡ ಪರವಾಗಿಲ್ಲ, ಭಿಕ್ಷೆ ಬೇಡ್ತೇನೆ ಬೇಕಾದ್ರೆ, ಈ ಗುರುಗಳನ್ನು ಕೊಲ್ಲಕ್ಕೆ ನಾನು ಸಿದ್ಧನಲ್ಲ. ಇಂಥ ಗುರುಗಳನ್ನು ಕೊಂದು ಅವರ ರಕ್ತಸಿಕ್ತವಾಗಿರತಕ್ಕಂಥ ಸಿಂಹಾಸನದಲ್ಲಿ ನಾನು ಹ್ಯಾಕ್ ಕೂಡಲಿ. ನಚೈತದ್ವಿದ್ಮೋ ವಿದ್ಮಕ್ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯು ಯಾನೇವ ಹತ್ವಾ ನ ಜಿಜೀ ವಿಷಾಮ ತೇವಸ್ಥಿತ ಪ್ರಮುಖೇ ಧರ್ತರಾಷ್ಟ್ರಾಃ. ನಮಗೆ ಜಯ ಬರ್ತದೋ ನಾವೇ ಜಯಿಸ್ತೇವೋ ಅವರೇ ನಮ್ಮನ್ನು ಜಯಿಸ್ತಾರೋ ಗೊತ್ತಿಲ್ಲ. ಒಂದು ವೇಳೆ ನಾವೇ ಜಯಿಸಿದ್ವಿ ಅಂತಾದರೆ ಅವರನ್ನೆಲ್ಲ ಕೊಂದು ತಾನೇ ಜಯ ಗಳಿಸಬೇಕು. ಅಂಥವರನ್ನು ಯಾರನ್ನ ಕೊಂದರೆ ನಮಗೆ ಬದುಕು ಆಸೆನೇ ಬರೋದಿಲ್ವೋ ಅಂಥವರನ್ನ ಕೊಂದು ನಾನು ಹೇಗೆ ಬದುಕಲಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವಾಂ ಧರ್ಮ ಸಂಮೂಢತೇತಾ. ಹೀಗೆ ಕಾರ್ಪಣ್ಯ ಬಂದು ಧರ್ಮ ಸಂಮೂಢತೆ ಉಂಟಾಗಿ ನನಗೆ ಯಾವುದು ಶ್ರೇಯಸ್ಕರ ಅಂತ ಗೊತ್ತಾಗ್ತಾ ಇಲ್ಲ. ನನ್ನನ್ನು ಶಿಷ್ಯ ಅಂತ ತಿಳ್ಕೊಂಡು ನೀನು ಸರಿಯಾಗಿ ಹೇಳು, ಯುದ್ಧ ಮಾಡೋದು ಒಳ್ಳೆಯದು ಬಿಡೋದು ಒಳ್ಳೆಯದು. ನಹಿ ಪ್ರಪಶ್ಯಾಮಿ ಮಮ ಪನುದ್ಯಾದ್ಯಕ್ಷೋಕಮುಚ್ಚೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯದಲ್ಲಿ ಶಕ್ತಿ ಎಲ್ಲ ಹೋಗ್ತಾ ಇದೆ, ಈ ರಾಜ್ಯ ತಗೊಂಡು ದುರ್ಬಲನಾಗಿ ನಾನು ಏನು ಮಾಡಿ ಅಂತ ಹೇಳಿ ಕೂತಾಗ, ನಂತೂ ನಾನು ಯುದ್ಧ ಮಾಡೋದಿಲ್ಲ, ನಯೋಚ್ಛೈತೆ ಗೋವಿಂದ ಮುಕ್ತ ತೂಷ್ಣೀಂ ಬಭೂವ, ಯುದ್ಧ ಮಾಡೋದೇ ಇಲ್ಲ ಅಂತ ಸುಮ್ಮನಾದ. ಆಗ ಇವನಿಗೆ ಬಂದ ಪರಿಸ್ಥಿತಿಯನ್ನು ನೋಡಿ ನಗತಾ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿಂದ ನಿಜವಾದ ಉಪದೇಶ ಪ್ರಾರಂಭ ಆಗ್ತದೆ. ಇದಿಷ್ಟು ಒಂದನೇ ಅಧ್ಯಾಯ. ಎರಡನೇ ಅಧ್ಯಾಯದಲ್ಲಿ 10 ಶ್ಲೋಕಗಳು ಶ್ರೀಕೃಷ್ಣನ ಗೀತೋಪದೇಶಿಗೆ ಪೂರ್ವಪೀಠಿಕೆ. ಸ್ವಾತಂತ್ರ್ಯ ಭ್ರಮದಿಂದ, ಪಾಪದ ಭೀತಿಯಿಂದ, ಬಂಧು ವ್ಯಾಮೋಹದಿಂದ, ಕರ್ತವ್ಯ ವಿಮುಖನಾದಾಗ ಕೃಷ್ಣನ ಉಪದೇಶ ಪ್ರಾರಂಭ ಆಯಿತು ಅಂತಂದ್ರೆ ಅರ್ಜುನ ಬರೇ ನಿಮಿತ್ತ ಮಾತ್ರ. ಹೀಗೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಕರ್ತವ್ಯದಿಂದ ವಿಮುಖರಾಗುವಂತಹ ಪ್ರಸಂಗ ಬಂದಿರ್ತದೆ. ನಾವು ಮಾಡುವವರು ಅಂತ ಸ್ವಾತಂತ್ರ್ಯ ಭ್ರಮೆ ಉಂಟಾಗಿ ಇದರಿಂದ ಅನರ್ಥ ಆಗ್ತದೇನೋ ಅಂತ ಸಂದೇಹಕ್ಕೊಳಗಾಗಿ ಕೆಲವು ಸಲ ಬಂಧು ವ್ಯಾಮೋಹ ಇಂಥ ಶೋಕದಿಂದ ನಾನಾ ವಿಧವಾದ ಪ್ರಸಂಗದಿಂದ ನಮ್ಮ ಕರ್ತವ್ಯಕ್ಕೆ ನಾವು ಹಿಂದೇಟು ಹಾಕಿದಾಗ ಈ ಉಪದೇಶವನ್ನು ಇಟ್ಟುಕೊಳ್ಬೇಕು. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಃ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಕೃಷ್ಣ ಕೇಳ್ತಾನೆ, ಅರ್ಜುನ ನೀನೀಗ ಶೋಕ ಪಡ್ತಾ ಇದ್ದಿ, ಭೀಷ್ಮ ದ್ರೋಣಾದಿಗಳು ಗುರು ಹಿರಿಯರು ನಮ್ಮ ಬಂಧುಗಳು ಸಾಯ್ತಾರೆ ಅಂತ ನಿನಗೆ ಶೋಕ ಉಂಟಾಗಿದೆ. ಈ ಶೋಕ ಆ ಭೀಷ್ಮದ್ರೋಣಾದಿಗಳು ಸಾಯ್ತಾರೆ ಅಂತ ನೀನು ಪಡ್ತಾ ಇದೆಯಲ್ಲ, ಭೀಷ್ಮದ್ರೋಣಾದಿಗಳು ಸಾಯ್ತಾರೆ ಅಂದ್ರೆ ಅರ್ಥ ಏನು? ಅವರ ದೇಹ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ, ಅವರ ಆತ್ಮ ನಾಶ ಆಗ್ತದೆ ಅಂತ ದುಃಖ ಪಡ್ತೀವಿ? ಆ ಯುದ್ಧದಲ್ಲಿ ಭೀಷ್ಮದ್ರೋಣರು ಅಂತ ಯಾರನ್ನ ಬಟ್ಟು ಮಾಡಿ ತೋರಿಸ್ತಾ ಇದ್ದಿ, ಅದರಲ್ಲಿ ಎರಡು ಅಂಶ ಇದೆ. ಒಂದು ಹೊರಗಡೆ ಕಾಣಿಸ್ತಕ್ಕಂಥ ದೇಹ, ಇನ್ನೊಂದು ದೇಹದ ಒಳಗಿರತಕ್ಕಂಥ ಜೀವಾತ್ಮ. ಅದರಲ್ಲಿ ಆತ್ಮ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ, ದೇಹ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ? ಆತ್ಮನಾಶ ಆಗ್ತದೆ ಅಂತ ದುಃಖ ಪಡೋ ಕಾರಣ ಇಲ್ಲ. ಯಾಕೆಂದ್ರೆ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ, ಯಾವ ಆತ್ಮನಿಗೂ ಕೂಡ ನಾಶ ಇಲ್ಲ. ನತ್ವೇವಾಹಂ, ನನ್ನಲ್ಲಿ ಒಂದು ಆತ್ಮ ಇದೆ, ನನ್ನಲ್ಲಿಯೂ ಕೂಡ ಒಂದು ಪರಮಾತ್ಮ ಅನ್ನುವಂಥ ಆತ್ಮ ಇದೆ, ಪರಮಚೇತನ. ನನಗೂ ನಾಶ ಇಲ್ಲ, ನನ್ನ ಆತ್ಮಕ್ಕೂ ನಾಶ ಇಲ್ಲ, ನಿನ್ನ ಆತ್ಮಕ್ಕೂ ನಾಶ ಇಲ್ಲ. ಈ ರಾಜಋಷಿಗಳು ರಾಜರೇನು ಯುದ್ಧಕ್ಕೆ ಬಂದಿದ್ದಾರೆ, ಅವರ ಆತ್ಮಕ್ಕೂ ನಾಶ ಇಲ್ಲ, ಭೀಷ್ಮದ್ರೋಣಾದಿಗಳ ಆತ್ಮಕ್ಕೂ ನಾಶ ಇಲ್ಲ, ಯಾವ ಜೀವಾತ್ಮನೂ ನಾಶ ಆಗುವುದಿಲ್ಲ. ಪರಮಾತ್ಮನಾದ ನಾನು ಹೇಗೆ ನಾಶ ಆಗುವುದಿಲ್ಲವೋ ಅದರಂತೆ ಯಾವ ಜೀವಾತ್ಮರು ಕೂಡ ನಾಶ ಹೊಂದುವುದು, ಯಾವ ಆತ್ಮನಿಗೂ ನಾಶ ಇಲ್ಲ. ಇದು ಪರಮಾತ್ಮನ ಸೃಷ್ಟಿಯೇ ಹಾಗೆ. ನಚ ಇವ ನ ಭವಿಷ್ಯಾಮಃ ಸರ್ವೇ ವಯಮತಃಪರಂ. ಅದರಿಂದ ಆತ್ಮ ನಾಶ ಆಗ್ತದೆ ಅಂತ ನೀನು ದುಃಖ ಪಡಬೇಡ, ಆತ್ಮನಿಗೆ ನಾಶವೇ ಇಲ್ಲ. ದೇಹ ನಾಶ ಆಗ್ತದೆ ಅಂತ ನೀನು ದುಃಖ ಪಡಬೇಕು. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹ ನಾಶ ಆಗ್ತದೆ ಅಂತಲೂ ದುಃಖ ಪಡಲಿಕ್ಕೆ ಕಾರಣ ಇಲ್ಲ. ಯಾಕೆ ಅಂದರೆ ಒಬ್ಬ ಜೀವಾತ್ಮನಿಗೆ ಒಂದು ದೇಹ ಬರ್ತದೆ. ಆ ದೇಹ ಮೊದಲು ಶೈಶವ ದೇಹ ಆಗಿರ್ತದೆ, ಶಿಶು ದೇಹ ಆಗಿರ್ತದೆ. ಆ ಶಿಶು ದೇಹ ಹೋಗ್ತದೆ, ಆಮೇಲೆ ಕೌಮಾರ ದೇಹ ಬರ್ತದೆ. ಕೌಮಾರ ದೇಹನೂ ಕೂಡ ಹೋಗ್ತದೆ, ತಾರುಣ್ಯದ ದೇಹ ಬರ್ತದೆ. ತಾರುಣ್ಯದ ದೇಹ ಹೋಗ್ತದೆ, ವೃದ್ಧಾಪ್ಯದ ದೇಹ ಬರ್ತದೆ. ಅಲ್ಲಿ ದೇಹ ಬದಲಾಗ್ತಾ ಇರ್ತದೆ. ಆ ಕೌಮಾರ ದೇಹ, ಶೈಶವ ದೇಹ, ತಾರುಣ್ಯ ದೇಹ ಅವೆಲ್ಲ ಬದಲಾದರೂ ದುಃಖ ಪಡ್ತಾರೆ ಏನ್ಯಾರಾದ್ರು. ಆ ದೇಹ ಹೋದರೂ ಕೂಡ ಇನ್ನೊಂದು ದೇಹ ಇದೆ. ಆ ದೇಹ ಹೋದರೂ ಅದೇ ಜೀವಾತ್ಮನಿಗೆ ಮತ್ತೊಂದು ದೇಹ ಇದೆ. ಅದರಂತೆ ಈ ದೇಹವೇ ಹೋದರೂ ಕೂಡ, ಭೀಷ್ಮದ್ರೋಣಾದಿಗಳ ದೇಹವೇ ಹೋದರೂ ಕೂಡ ಅದೇ ಆತ್ಮರಿಗೆ ಮತ್ತೊಂದು ದೇಹ ಬಂದೇ ಬರ್ತದೆ. ಕೌಮಾರ ಯೌವನಾದಿ ದೇಹಗಳು ಹೋಗಿ ಮತ್ತೊಂದು ದೇಹ ಬರುವಂತೆ, ಅದರಂತೆ ಈ ದೇಹವೇ ಹೋದರೂ ಕೂಡ ಇನ್ನೊಂದು ದೇಹ ಬರ್ತದೆ. ಅದರಿಂದ ಧೀರಸ್ತತ್ರ ನಮಃ್ಯತಿ, ಮತ್ತೊಂದು ದೇಹ ಬರ್ತದೆ ಅಂತ ತಿಳ್ಕೊಂಡು ದುಃಖ ಪಡೋ ಕಾರಣ ಇದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿ ಕ್ಷಸ್ವ ಭಾರತ. ಅರ್ಜುನ ಕೇಳ್ತಾನೆ, ಶೈಶವ ದೇಹ ಹೋಯಿತು, ಕೌಮಾರ ದೇಹ ಬಂತು ಅಂದ್ರೆ ಅರ್ಥ ಏನು? ಆ ಶೈಶವ ಅವಸ್ಥೆ ಹೋಯಿತು, ಕೌಮಾರ ಅವಸ್ಥೆ ಬಂತು. ಅದೇ ದೇಹನೇ ನಮ್ಮ ಕಣ್ಣಿಗೆ ಕಂಡ ದೇಹ ಹಾಗೆ ಇರ್ತದೆ, ಅವಸ್ಥೆ ಮಾತ್ರ ಬದಲಾಗ್ತದೆ. ಕೌಮಾರ ಅವಸ್ಥೆ ಹೋಗ್ತದೆ, ಅದೇ ದೇಹಕ್ಕೆ ಯೌವನಾವಸ್ಥೆ ಬರ್ತದೆ. ಆ ಅವಸ್ಥೆ ಹೋಗ್ತದೆ, ವೃದ್ಧಾಪ್ಯ ಅವಸ್ಥೆ ಬರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಯುದ್ಧ ಮಾಡಿ ನಾನು ಬಾಣ ಬಿಟ್ಟರೆ ಆ ದೇಹವೇ ನಾಶ ಆಗ್ತದೆ, ಆತ್ಮರಿಗೆ ಮತ್ತೊಂದು ದೇಹ ಬರಬಹುದು. ಯಾವ ದೇಹ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಆತ್ಮರಿಗೂ ನಮಗೂ ಸಂಪರ್ಕಕ್ಕೆ ಮಾಧ್ಯಮವೇ ಆ ದೇಹ. ಆ ದೇಹ ನಾಶ ಆಗಿಬಿಟ್ರೆ ಇನ್ನೊಂದು ದೇಹ ಬರಬಹುದು ಅವರಿಗೆ. ಆದರೆ ಎಲ್ಲಿ ಹುಟ್ಟಿರ್ತಾರೆ, ಯಾವ ದೇಶದಲ್ಲಿ ಹುಟ್ಟುತ್ತಾರೆ, ಯಾವ ದೇಹ ಪಡಿತಾರೆ ಅಂತ ನಮಗೆ ಗೊತ್ತಾಗ್ತದೆ. ಈಗ ನಮಗೂ ಅವರಿಗೂ ಸಂಪರ್ಕಕ್ಕೆ ಮಾಧ್ಯಮವಾಗಿ ಇರತಕ್ಕಂಥ ದೇಹ ಅಂತೂ ನಾಶ ಆಗಿಬಿಡ್ತದೆ. ಇನ್ನೊಂದು ದೇಹ ಬರಬಹುದು, ಬರೋದಿಲ್ಲ ಅಂತಲ್ಲ, ಬರಬಹುದು. ಆದರೆ ಯಾವ ದೇಹ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಈಗಾದರೆ ಈ ದೇಹ ನೋಡ್ತಾ ಇದ್ದೀವಿ, ಆ ದೇಹದ ಮೂಲಕ ಸಲ್ಲಾಪಗಳು, ಸಂಭಾಷಣೆ, ಅದಕ್ಕೆ ಉಪಚಾರ ಮಾಡೋದು, ಆ ದೇಹಕ್ಕೆ ನಮಸ್ಕಾರ, ಇದರಿಂದ ಸಂತೋಷ ಪಡ್ತಾ ಇದ್ದೀವಿ. ಆ ದೇಹ ಹೋಗಿ ಮತ್ತೊಂದು ದೇಹ ಬಂದಾಗ ನಮಗೆ ಗೊತ್ತಾಗುವುದಿಲ್ಲ. ಈ ದೇಹ ಅಂತೂ ನಮ್ಮ ಸಂಪರ್ಕದ ಮಾಧ್ಯಮವಾಗಿರತಕ್ಕಂಥ ದೇಹ ಅಂತೂ ನಷ್ಟವಾಗಿ ಹೋಗುತ್ತೆ. ಎಷ್ಟೋ ಜೀವರು ಸಾಯ್ತಾರೆ, ಅವರಿಗೆ ಬೇರೆ ದೇಹ ಬಂದಿರಬಹುದು, ಆದರೆ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಆಗೋದು. ಯಾಕೆ ಈ ಮಾಧ್ಯಮ ಹೊರಟೋಯ್ತು, ಮತ್ತೊಂದು ದೇಹ ಬಂದರೆ ನಮಗೆ ಸಂಪರ್ಕ ಆಗುವುದಿಲ್ಲ. ನಮ್ಮ ಮನೆಯಲ್ಲೇ ಹುಟ್ಟಿರಬಹುದು, ಪಕ್ಕದಲ್ಲಿ ಹುಟ್ಟಿರಬಹುದು, ಆದರೆ ನಮಗೆ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದ ಆ ಸಂಭಾಷಣೆ, ಸಲ್ಲಾಪಾದಗಳು, ನಮಸ್ಕಾರಾದಿಗಳು, ದರ್ಶನ ಸ್ಪರ್ಶನಾದಿಗಳು ಅದೆಲ್ಲ ನಿಂತು ಹೋಗ್ತದಲ್ಲ, ಅದಕ್ಕೆ ದುಃಖ ಪಡ್ತೀನಿ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವರನ್ನು ನೋಡ್ತಾ ಇದ್ದೇ, ಆ ದೇಹ ನೋಡ್ತಾ ಇದ್ದೇ ಸಂತೋಷ ಆಗ್ತಾ ಇದೆ, ಆ ದೇಹ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ದುಃಖ ಪಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಿ. ಆ ಬರೇ ದೇಹದ ಅವಲೋಕನ ಅಷ್ಟೇನೆ ನಿಮಗೆ ಸುಖಕ್ಕೆ ಕಾರಣ ಅಲ್ಲ. ಆ ದೇಹ ಅವಲೋಕನ ಇಲ್ಲ, ಅದನ್ನ ನೀನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ದುಃಖನೂ ಪಡಬಾರದು. ಮನುಷ್ಯನಿಗೆ ಸುಖ ದುಃಖಕ್ಕೆ ಯಾವುದು ಕಾರಣ ಅಂತಂದ್ರೆ ಆ ವಿಷಯ ಸಂಪರ್ಕ ಅಷ್ಟೇ ಸುಖ ದುಃಖಕ್ಕೆ ಕಾರಣ ಅಲ್ಲ. ಮನುಷ್ಯನ ಸುಖಕ್ಕೆ ಕಾರಣ ವಿಷಯ ಸಂಪರ್ಕ ಅಲ್ಲ, ಆ ವಿಷಯ ಪದಾರ್ಥದ ಮೇಲೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ. ಎಷ್ಟೋ ವಸ್ತುಗಳನ್ನು ದಿನಾ ನೋಡ್ತಾ ಇರ್ತೀರಿ, ಎಷ್ಟೋ ವ್ಯಕ್ತಿಗಳನ್ನು ನೋಡ್ತಾ ಇರ್ತೀರಿ, ಆ ವ್ಯಕ್ತಿಗಳು ಕಣ್ಮರೆ, ಆ ದೇಹ ಕಣ್ಮರೆಯಾಗಿ ಹೋಗ್ತದೆ, ಆವಾಗ ಶೋಕ ಆಗ್ತದೇನು? ಆಗುವುದಿಲ್ಲ. ಯಾಕೆ ಅಂತಂದ್ರೆ ಆ ದೇಹದ ಸಂಪರ್ಕ ಆಗ್ತಾ ಇದ್ರೂ ಕೂಡ, ಅದನ್ನು ಪ್ರತಿನಿತ್ಯ ನೋಡ್ತಾ ಇದ್ರೂ ಕೂಡ ಅದರ ಮೇಲೆ ಅಭಿಮಾನ ಇಟ್ಟಿದ್ದೀರಿ. ಯಾವುದ್ರ ಮೇಲೆ ಅಭಿಮಾನ ಇಟ್ಟಿರ್ತೀರಿ, ಆ ಅದು ದುಃಖಕ್ಕೆ ಕಾರಣ ಆಗ್ತದೆ. ಈಗ ಭೀಷ್ಮ ದ್ರೋಣಾದಿಗಳು ನನ್ನವರು ನನ್ನವರು ಇವರಿಂದಲೇ ನಮಗೆ ಸುಖ ಅಂತ ಈ ಅಭಿಮಾನ ಇಟ್ಟಿದ್ದಿ, ಆ ಅಭಿಮಾನ ಶೋಕಕ್ಕೆ ಮೂಲ ಆಗಿಬಿಟ್ಟಿದೆ. ಅದರಿಂದ ಅಭಿಮಾನವನ್ನು ಪರಿತ್ಯಾಗ ಮಾಡಬೇಕು. ದೇಹ ಹೋಗ್ತದೆ, ದೇಹ ಹೋದ ಕೂಡಲೇ ದುಃಖ ಆಗುವುದಿಲ್ಲ. ಎಷ್ಟೋ ದೇಹಗಳು ನಾಶ ಆಗ್ತದೆ, ದುಃಖ ಆಗುವುದಿಲ್ಲ. ಎಷ್ಟೋ ವ್ಯಕ್ತಿಗಳು ಸಾಯ್ತಾರೆ, ಅದರಲ್ಲಿ ನಮ್ಮವರು ಯಾರಾದರೂ ಒಬ್ರು ಸೇರಿದ್ದಾರೆ ಅಂತಂದಾಗ ದುಃಖ ಆಗ್ತದೆ. ಹಾಗಾದ್ರೆ ಅರ್ಥ ಏನು? ಆ ದೇಹದ ಮೇಲೆ ಅಭಿಮಾನ ಇಟ್ಟಿದ್ದಿ, ಆ ಅಭಿಮಾನ ಶೋಕಕ್ಕೆ ಕಾರಣ. ಪಕ್ಕದ ಮನೆಯಲ್ಲೂ ಎಮ್ಮೆ ಸಾಯ್ಬಹುದು, ಯಾರು ಏನ್ ತಲೆ ಕರೆಸ್ಕೊಳ್ಳಿ, ಎಮ್ಮೆ ಸತ್ತಂತ ಯಾರ್ದು ಪಕ್ಕದ್ದ, ಪರವಾಗಿಲ್ಲ ಬಿಡು ಅಂತಾರೆ. ಅಲ್ರಿ ನಿಮ್ಮನೇದೆ ಅಂತಂದಾಗ ಅವನಿಗೆ ಹಾರ್ಟ್ ಅಟ್ಯಾಕ್. ಯಾಕೆ? ಅಭಿಮಾನ ಇಟ್ಟಿದ್ದ, ನಮ್ಮದು ಅಂತನೋ ಅಭಿಮಾನ ಇಟ್ಟಿದ್ದ. ಆ ಅಭಿಮಾನ ಶೋಕಕ್ಕೆ ಮೂಲ, ಅದರಿಂದ ಅಭಿಮಾನ ಬಿಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಿದ್ದ. ಕಾಂಸ್ತಿತಿಕ್ಷಸ್ವ ಭಾರತ ಅಂದ್ರೆ ಅಭಿಮಾನ ತ್ಯಾಗ ಮಾಡು, ಆಗ ಯಾರ ಸಂಪರ್ಕ ಆಗಿತ್ತು ಆ ದೇಹ ಹೋದರೂ ಕೂಡ ನಿನಗೆ ದುಃಖ ಆಗೋದಿಲ್ಲ. ಅಭಿಮಾನ ತ್ಯಾಗ ಮಾಡಬೇಕು. ಏನು ಅಭಿಮಾನ ಅಂತಂದ್ರೆ, ಅಭಿಮಾನ ತ್ಯಾಗ ಮಾಡಬೇಕು ಅಂತಂದಾಗ ಮಧ್ವಾಚಾರ್ಯ ಅಭಿಮಾನ ಅಂತಂದ್ರೆ ಅದಕ್ಕೆ ಅರ್ಥ ಬರೀತಾರೆ, ಅಶೋಭನೆ ಶೋಭನಾಧ್ಯಾಸ ಅಂತ ಮಧ್ವಾಚಾರ್ಯರ ವ್ಯಾಖ್ಯಾನ. ಅಶೋಭನ ವಸ್ತುಗಳನ್ನ ನಾವು ಶೋಭನ ಅಂತ ಭ್ರಮಿಸಿರ್ತೀವಲ್ಲ, ಈ ಭ್ರಮೆಗೆ ಅಭಿಮಾನ ಅಂತ ಹೇಳಿ. ಅಶೋಭನವನ್ನ ಶೋಭನ ಅಂತ ಅಭಿಮಾನ ಮಾಡೋದು ಅಂದ್ರೆ ಅರ್ಥ, ಅದನ್ನ ಭ್ರಮಿಸೋದು ಅಂದ್ರೆ ಅರ್ಥ ಏನು? ನಶ್ವರವಾಗಿರತಕ್ಕಂಥ ದೇಹವನ್ನ ಅದು ಶಾಶ್ವತವಾಗಿರ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೇ ಅಭಿಮಾನ ಅಂತ. ಎಂದಿದ್ರೂ ಕೈಬಿಟ್ಟು ಹೋಗ್ತಕ್ಕಂಥದ್ದೇ ಈ ಪದಾರ್ಥಗಳೆಲ್ಲ. ಈ ಭಾವನೆ ನಮಗಿರಬೇಕು. ಇಡೀ ಪ್ರಪಂಚದಲ್ಲಿ ಪರಮಾತ್ಮ ಒಬ್ಬನು ಸಾರಭೂತನಾದಂಥ ವಸ್ತು, ಅದು ಬಿಟ್ಟರೆ ಇನ್ನೆಲ್ಲ ಪದಾರ್ಥಗಳು ಕೂಡ ನಶ್ವರ, ಕ್ಷಣಿಕ, ಅಥವಾ ಸ್ವಲ್ಪ ಕಾಲ ಇದ್ದರೂ ಕೂಡ ಅದು ನಶ್ವರ ಅಂತೂ ಹೌದು. ಎಂದಾದರೂ ಒಮ್ಮೆ ನಾಶ ಹೊಂದತಕ್ಕಂಥದ್ದೇ ಅನ್ನುವಂಥ ಜ್ಞಾನ ಮೊದಲಿಂದಲೂ ರೂಢ ಮೂಲವಾಗಿ ನಮಗೆ ಬರಬೇಕು. ಆದರೆ ಮನುಷ್ಯರಿಗೆ ಸಾಧಾರಣ ಏನಾಗಿರ್ತದೆ ಅಂತಂದರೆ, ಯಾರು ನಮಗೆ ನಿಜವಾಗಿಯೂ ಹಿತಕರರೋ ಪ್ರಿಯಕರರೋ ಅಂಥ ಪರಮಾತ್ಮ ಮತ್ತು ದೇವತೆಗಳನ್ನು ದೂರ ಮಾಡಿ, ಯಾರು ನಶ್ವರರಾಗಿದ್ದಾರೆ, ಯಾರಿಗೆ ಹಿತವನ್ನು ಉಂಟು ಮಾಡತಕ್ಕಂಥ ಶಕ್ತಿ ಇರೋದಿಲ್ಲ ಅವರೇ ದುರ್ಬಲರಾಗ್ತಾರೆ ಅಂಥವರನ್ನು ಇವರಿಂದಲೇ ನಮಗೆ ಹಿತ, ಇವರೇ ಶಾಶ್ವತ, ಇವರೇ ನಮಗೆ ಸರ್ವಸ್ವ ಅಂತ ನಾವು ಭಾವಿಸಿಬಿಟ್ಟಿರ್ತೀವಿ. ಅದು ತಪ್ಪು. ಯಾರಾದರೂ ಹೋದಾಗ ಅಯ್ಯೋ ಇವ್ರು ಹೋಗ್ಬಿಟ್ರು, ಇನ್ನು ನನ್ನ ಗತಿ ಏನು, ದೇವರಿಲ್ವೇ, ದೇವರಿಲ್ಲೇ ಇಲ್ಲ, ನನ್ನ ಗತಿ ಏನು ಅಂತಲೇ ಬರೋದು ಮೊದಲ ಪ್ರಶ್ನೆ. ಅಯ್ಯೋ ನೀವು ಹೋದ್ರೆ ನನ್ನ ಗತಿ ಏನು? ಅರೇ ನನ್ನ ಗತಿ ಇದುವರೆಗೆ ಅವರ ಗತಿ, ಪರಮಾತ್ಮ ಗತಿ, ಎಲ್ರಿಗೂ ಕೂಡ ಭಗವಂತನೇ ರಕ್ಷಕ. ಅದನ್ನು ಮರೆತು ಇವರೇ ನಮಗೆ ರಕ್ಷಕರು, ಇವರೇ ಶಾಶ್ವತವಾಗಿರ್ತಾರೆ, ಇವರಿಂದಲೇ ನಮ್ಮ ಸರ್ವಸ್ವ ಅಂತ ಭಾವಿಸುತ್ತೇವಲ್ಲ, ಈ ಭ್ರಮೆಗೆ ಅಭಿಮಾನ ಅಂತ ಕರೀತಾರೆ. ಈ ಅಭಿಮಾನ ಬಿಡಬೇಕು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅಶೋಭನೆ ಶೋಭನಾಧ್ಯಾಸ ಅಭಿಮಾನ. ಆದ್ದರಿಂದ ಭೀಷ್ಮದ್ರೋಣಾದಿಗಳ ದೇಹ ಅದು ಎಂದಿದ್ದರೂ ಕೂಡ ನಶ್ವರವೇ. ಅದನ್ನು ತಿಳ್ಕೊ. ಮತ್ತು ನಾನು ನಾಶ ಮಾಡಿದೆ ಅಂತ ಇನ್ನೊಂದು ಭ್ರಾಂತಿ ಬಂದಿದೆಯಲ್ಲ, ಆ ಭ್ರಾಂತಿಯನ್ನು ಬಿಡು ಅಂತ. ಆ ಭ್ರಾಂತಿಯನ್ನು ಬಿಡಬೇಕು. ಯಾಕೆ? ನೀನು ನಾಶ ಮಾಡಲಿಕ್ಕೆ ನೀನು ಎಷ್ಟ್ರವ? ನಿನಗೇನು ಸ್ವಾತಂತ್ರ್ಯ ಇದೆ? ನಿನ್ನ ಕರ್ತವ್ಯ ಯುದ್ಧ ಮಾಡೋದು, ಮಾಡಬೇಕಷ್ಟೇನೆ ನೀನು ಅಂತ ಸ್ವಾತಂತ್ರ್ಯ ಭ್ರಮ ಮತ್ತು ಈ ಅಭಿಮಾನ ಇವೆರಡನ್ನ ತ್ಯಾಗ ಮಾಡಬೇಕು ಅಂತನ್ನೋದೇ ಕೃಷ್ಣ ಉಪದೇಶ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅದಕ್ಕೊಂದು ಶ್ಲೋಕ ಇದೆ, ಯತ್ ಪ್ರಾತಃ ಸಂಸ್ಕೃತ ಭೋಜ್ಯಂ ಸಾಯಂ ತಚ್ಚ ವಿನಶ್ಯತಿ ತದನ್ನ ರಸ ಸಂಪುಷ್ಟೇ ಕಾಯೇ ಕಾನಾಮನಿತ್ಯತ ಅಂತ. ಆತ್ಮನಿತ್ಯ ಹೊರತು ದೇಹ ನಿತ್ಯ ಅಲ್ಲ. ಕಾಯೇ ಕಾನಾಮನಿತ್ಯತ, ಕಾಯ ನಿತ್ಯವಾಗಿರಬೇಕು ಅಂತ ಬಯಸಿದ್ರೆ ಹೇಗೆ ಸಾಧ್ಯ? ಈ ಕಾಯ ಯಾವುದರಿಂದ ಬೆಳೆದಿರೋದು? ಈ ದೇಹ ಯಾವುದರಿಂದ ಬೆಳೆದಿರೋದು? ಯಾವ ಅಡಿಗೆಯನ್ನ ಬೆಳಿಗ್ಗೆ ಮಾಡಿಟ್ರೆ ಸಾಯಂಕಾಲದ ಹೊತ್ತಿಗೆ ಅದು ಹಳಿಸಿ ಹೋಗ್ತದೋ, ದುರ್ಗಂಧ ಆಗ್ತದೋ, ಅಂಥ ಅಡಿಗೆಯಿಂದ ಬೆಳೀತಾ ಇರೋದು ಈ ದೇಹ. ಯತ್ ಪ್ರಾತಃ ಸಂಸ್ಕೃತ ಭೋಜ್ಯಂ ಸಾಯಂತಚ್ಚೆ ವಿನಶ್ಯತಿ, ಬೆಳಿಗ್ಗೆ ಮಾಡಿಟ್ಟದ್ದು ಸಂಜೆಗೆ ಹಳಿಸಿ ಹೋಗ್ತದೆ. ಫ್ರಿಜ್ನಲ್ಲಿಟ್ಟರೂ ಹಳಿಸಿ ಹೋಗ್ತದೆ, ಸ್ವಲ್ಪ ಗಂಟೆ ಕೆಲವು ಗಂಟೆ ಮುಂದುವರಿಬಹುದು ಅಷ್ಟೇ, ಅಂತೂ ಹಳಸೋದು ಹಳಸೋದೆ. ತದನ್ನ ರಸ ಸಂಪುಷ್ಟೆ, ಅಂಥ ಅನ್ನದ ರಸದಿಂದ ಬೆಳೆದಂತಹ ದೇಹ ಕಾಯೇ ಕಾನಾಮನಿತ್ಯತ, ಇದು ಶಾಶ್ವತವಾಗಿರಬೇಕು, ರೋಗ ರುಜಿನಗಳಿಗೆ ಇದು ತುತ್ತಾಗಬಾರದು, ದೃಢವಾಗಿಯೇ ಇರಬೇಕು ಅಂತ ಬಯಸೋದು ಎಂಥ ಮೂರ್ಖತನ ಅಂತ. ಅದನ್ನು ನಾವು ತಿಳ್ಕೊಳ್ಬೇಕು, ಇದು ಶಾಶ್ವತವಾಗಿರಬೇಕು ಅಂತನೋ ಭ್ರಮಿಸ್ತೀವಲ್ಲ ಭ್ರಮೆ, ಅದೇ ಅಭಿಮಾನ. ಇಂಥ ಅಭಿಮಾನಕ್ಕೆ ಹಾಗೆ ಮಾಡು, ಆವಾಗ ನಿನಗೆ ಯುದ್ಧ ಮಾಡು, ಯುದ್ಧ ಮಾಡು, ಆ ಭೀಷ್ಮ ದ್ರೋಣಾದಿಗಳ ದೇಹದ ಮೇಲೆ ಇದು ಅಭಿಮಾನ ತ್ಯಾಗ ಮಾಡು. ಶಾಶ್ವತವಾಗಿ ಅದು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ, ಆವಾಗ ನಿನಗೆ ಶೋಕ ಆಗೋದಿಲ್ಲ. ಇದು ಕೃಷ್ಣನ ಉಪದೇಶದ ಸಾರ. ಆಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ನೀನು ಹೇಳ್ತಿದ್ದಿ ಯುದ್ಧ ಮಾಡು, ಅಭಿಮಾನ ಬಿಡು, ಶೋಕ ಆಗೋದಿಲ್ಲ ಅಂತ. ನನಗಿನ್ನೊಂದು ಅನಿಸ್ತದೆ, ಯುದ್ಧನೇ ಮಾಡದೇ ಇದ್ರೆ ಶೋಕ ಆಗೋದು, ಯುದ್ಧ ಮಾಡಿ ಅಭಿಮಾನ ಬಿಡೋದಕ್ಕಿಂತ ಯುದ್ಧನೇ ಬಿಟ್ಟರೆ ಹೇಗೆ ಅಂತ ಕೇಳ್ತಾನೆ. ಯುದ್ಧನೇ ಮಾಡೋದು ಬಿಟ್ಟರೆ ಆಯ್ತು. ಆಗ ಹೇಳ್ತಾನೆ, ಯುದ್ಧ ಮಾಡೋದು ಬಿಟ್ಟರೆ ಅವರೇನು ಶಾಶ್ವತವಾಗಿ ಉಳಿತಾರೇನು? ಅವರೇನು ಉಳಿಯೋದಿಲ್ಲ, ಸಾಯ್ತಾರೆ. ಆದರೆ ಯುದ್ಧ ಮಾಡೋದು ಬಿಟ್ಟದ್ರಿಂದ ನೀನು ಕರ್ಮಭ್ರಷ್ಟ ಅಂತಾಗಿ, ನಿನ್ನ ಜವಾಬ್ದಾರಿ ನೀನು ಮಾಡಲಿಲ್ಲ ಅಂತಾಗಿ, ನಿನಗೆ ಮುಂದೆ ಬರತಕ್ಕಂತಹ ಬರಬಹುದಾದ ಮೋಕ್ಷವನ್ನು ನೀನು ತಪ್ಪಿಸ್ಕೊಳ್ತೀಯ ಅಷ್ಟೆ. ಯುದ್ಧ ಬಿಡ್ತೇನೆ ಅಂತಂದ್ರೆ ಯುದ್ಧ ಬಿಟ್ಟರು ಶೋಕ ಏನೋ ಹೋಗೋದಿಲ್ಲ. ಈಗ ಶೋಕ ತಪ್ಪಬಹುದು, ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ದೇಹ ನಾಶ ಆಗಿ ಆಗ್ತದೆ, ಆವಾಗಾದರೂ ಶೋಕ ಬಂದೇ ಬರ್ತದೆ. ಆದರೆ ನಿನಗೆ ಮುಂದೆ ಬರಬಹುದಾದ ಮೋಕ್ಷ ತಪ್ಪದು, ಯಾಕೆಂದ್ರೆ ಕರ್ತವ್ಯ ಕರ್ಮ ನೀನು ಮಾಡಲಿಲ್ಲ ಅಂತ ನೀನು ಮೋಕ್ಷದಿಂದ ವಂಚಿತನಾಗ. ಎಂ ಹೀನ ವ್ಯಥಯಂತೆ ಪುರುಷಂ ಪುರುಷ ಋಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಆದ್ರಿಂದ ಯುದ್ಧ ಮಾಡಬೇಕು, ಯುದ್ಧ ಮಾಡಿ ಅಭಿಮಾನ ಬಿಡಬೇಕು, ಆವಾಗ ಶೋಕಕ್ಕೂ ಕಾರಣ ಇಲ್ಲ, ನೀನು ಕರ್ತವ್ಯ ಮಾಡಿದೆ ಅಂತಾದದ್ರಿಂದ ಅಮೃತತ್ವಾಯ ಕಲ್ಪತೆ, ಅವನು ಮುಂದೆ ಅಮೃತತ್ವವನ್ನು ಮೋಕ್ಷವನ್ನು ಪಡಿಬಹುದು. ಪ್ರತಿಯೊಬ್ಬನೂ ಈ ದೇಹ ಪಡ್ಕೊಂಡು ಬಂದಿರೋದೇ ಮೋಕ್ಷ ಸಾಧನೆಗೆ, ಆ ಸಾಧನೆ ಆಗ್ತದೆ ನನಗೆ. ಆದ್ದರಿಂದ ಅಭಿಮಾನ ತ್ಯಾಗ ಮಾಡೋದೇ ಒಳ್ಳೆಯದು. ಇಷ್ಟು ಉಪದೇಶ ಮಾಡಿದ್ದಾನೆ. ಇನ್ನು ನಿತ್ಯ, ಆತ್ಮನಿತ್ಯ ಅಂತ ಹೇಳಿದಾಗ ಆತ್ಮನಿತ್ಯವಾಗಿರಲಿಕ್ಕೆ ಸಾಧ್ಯವೇ? ಯಾವುದಾದ್ರೂ ನಿತ್ಯ ಪದಾರ್ಥಗಳು ಉಂಟೆ ಅಂತ ಪ್ರಶ್ನೆ ಬಂದಾಗ, ಅದಕ್ಕೆ ಅನೇಕ ಪದಾರ್ಥಗಳು, ನಿತ್ಯ ಪದಾರ್ಥಗಳು ಇದೆ. ಪ್ರಕೃತಿ ನಿತ್ಯ, ಇವೆಲ್ಲ ಅವಿನಾಶಿತು ತದ್ವಿಧಿ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ಸ್ವನಯೋಸ್ತತ್ವದರ್ಶಿಭಿ ಅವಿನಾಶಿತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ. ನಿತ್ಯ ಪದಾರ್ಥಗಳು ಬೇಕಾದಷ್ಟೇ, ಕಾಲ ಆಕಾಶ ಇವೆಲ್ಲ ನಿತ್ಯ ಪದಾರ್ಥಗಳಿದೆ ಅಂತ. ಅದರಂತೆ ಜೀವನವು ಕೂಡ ನಿತ್ಯ, ಅವ್ಯಾಕೃತ ಆಕಾಶ ನಿತ್ಯ, ಪರಮಾತ್ಮ ನಿತ್ಯ, ನಾನು ಹೇಗೆ ನಿತ್ಯನೋ ಅದರಂತೆ ಎಲ್ಲ ಜೀವಾತ್ಮರು ನಿತ್ಯ ಅಂತ ಅಂದದ್ದಕ್ಕೆ ಪರಮಾತ್ಮ ನಿತ್ಯ ಅಂತ ಅನ್ನೋದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಬೇರೆ ಬೇರೆ ವರ್ಣಗಳು ನಿತ್ಯ, ಕಾಲ ನಿತ್ಯ, ಇಂಥ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದ. ಮುಂದೆ ಸ್ವಾತಂತ್ರ್ಯ ಭ್ರಮೆ ಬಿಡಬೇಕು ಅಂತನ್ನೋದಕ್ಕೆ, ಏನಂ ವೇತ್ಯ ಹಂತಾರಂ ಯಶ್ಚೈವಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇವನು ಇವನನ್ನು ಕೊಂದ ಅಂತನ್ನೋ ವ್ಯವಹಾರನೂ ತಪ್ಪು, ಅವನು ನಿಮಿತ್ತ ಮಾತ್ರ, ಇವನು ಸತ್ತ ಅನ್ನೋ ವ್ಯವಹಾರನೂ ತಪ್ಪು. ಯಾಕೆ ಜೀವನಿಗೆ ನಾಶ ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಶರೀರ ನಾಶ ಆಗ್ತದೆ, ಅದರ ಒಳಗಿರೋ ಜೀವಾತ್ಮ ನಾಶ ಆಗುವುದಿಲ್ಲ. ಯಾಕೆಂದ್ರೆ ಅವನು ಅನಾದಿ ನಿತ್ಯನಾದ ಭಗವಂತನ ಪ್ರತಿಬಿಂಬಭೂತನಾಗಿದ್ದ. ಬಿಂಬನಾಗಿರ್ತಕ್ಕಂತಹ ಪರಮಾತ್ಮ ನಿತ್ಯ, ಪ್ರತಿಬಿಂಬಭೂತನಾದ ಜೀವಾತ್ಮನು ಕೂಡ ನಿತ್ಯನಾಗಿದ್ದಾನೆ ಅಂತ ಜೀವಾತ್ಮನ ನಿತ್ಯತ್ವವನ್ನು ಸಮರ್ಥನೆ ಮಾಡಿ ತೋರಿಸ್ತಾ ಇದ್ದ. ಮುಂದಿನ ಉಪದೇಶವನ್ನು ನಾಳೆ
Thank you.